ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வநாமகிரகணாதேவா நிலஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசார்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராச்சிதானந்தலீலா கோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனின் நும. வாதிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனஸ்ஸத்யம் விஷ்ணுதீர்த்த பிரசாததஹ சர்வே காமா பவந்தே வாஷபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம் அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமரம் சாந்தம் விஜயாக்ய குரும் பஜே. ஸ்ரீகுருப்யோ நம. ஹரி ஓம். சன்னிதானக்க சாஷ்டாங்க நமஸ்காரம் சல்லிசி பண்டிதவரேண்யராத விஷ்ணுதீர்த்தர வம்சஸ்தராத ஜெயதீர்த்தாச்சாரியருக்கு சாஷ்டாங்க நமஸ்கார சல்லிசி ஈ 7 திவசத காரியக்ரமத கொனைய திவச கிரந்தத கொனை ஆகல 7 திவசத காரியக்ரமத கொனை ஆக்தா இது. அது யாவாகவும் மங்கள அந்தரும் யாக்கேந்திர கிரந்தம் முகிசி இன்னசாக்கின கிரந்த அல்ல கிரந்தவன்ன புனப்புனஹ புனப்புனஹ அதன் நோடபேக்கெம்ப ஹம்பல ஹுட்டிதரே அது மங்கள. ஆ ரீதியில் விஷ்ணுதீர்த்தரிகே ஈ மாடித ஜ்ஞான யஜ்ஞத துளசிதள திருப்தி ஆயிட்டு அந்த காணத்தே அவர பரவாகி அவர வம்சஸ்தரன்ன கழிசிதரு அந்த நன்ன பாவனே. மகானுபாவர் பந்தித்தாரே. 2 துதல் நொடிகளன்ன அர்ப்பணை மாட்லிக்கே பிரயத்ன மாட்தேனே. நம்மல்லி அஜ்ஞான அஜ்ஞான 7 சாக்கைகளாகி வந்து அதரிந்த 7 அபிமானங்களும் வந்து அதரிந்த பந்தன அந்த ஈக இதெல்ல ஹோகபேக்காதரே எல்லிகல்லிக மத்து கொடுத்தா பர்த்தா இத்தாரு. நின்னே கொட்டது மத்து ஸ்ரீஹரியே பகவான் ஸ்ரீபதிஹி ஹரிஹி ஸ்ரீஹரியே ஷரீர இந்திரிய மனசாம் முக்கியஸ்வாமி நன்ன ஷரீர இந்திரியகளு மனசு பிராண எல்லதக்கும் பிரதான சுவாமி யாரு அந்த ஸ்ரீஹரி. ஆத ஆதமேலே பிரம்மாதி புஷ்கராந்த சகல தேவதைகளு நன்ன நியாமகரு அந்த சதா சிந்தனை மாடுவதே பிரதானவாத ஔஷத. அதுன்னு ஹேளுத்தா இத்தாரு. ஈ ஒந்தே ஔஷத சதா தகொள்ளோ காலக்கே இது பிரதான புட ஏனிதே அஜ்ஞான ஆ புடக்கே ஔஷத. ஈ டொங்கைகளிகே ஔஷத அதே கிடக்கே ஒந்தே ஔஷத ஹாக்தீரா புடக்கொந்த ஔஷத டொங்கைகளுக்கொந்த ஔஷத வேறே ஔஷத இருத்தா அந்தரே அல்லூ இருத்தே நோடி. சாமான்யவாகி ஈ கிடகளிகே ஔஷதி ஹாக்குவரெல்ல எல்லா கிடக்கே சேரி ஒந்தே ஹொடியல்ல. ಗಿಡ ಚಿಕ್ಕದಾಗಿದ್ರೆ ದೊಡ್ಡದಾಗಿದ್ರೆ ಬೇರೆ ಬೇರೆ ಆಗಿ ಹೊಡಿತಾರೆ. ಚಿಕ್ಕದಾಗಿದ್ರೆ ಒಂದ್ಸಲ ಹೊಡೆದು ಹೋಗ್ಬಿಡ್ತಾರೆ. ದೊಡ್ಡದಾಗಿದ್ರೆ ಅದರ ಬುಡದತ್ರೆ ಸುನ್ನಿತವಾದ ವ್ಯವಹಾರ. ಅದಕ್ಕೆ ಚೂರು ಔಷಧ ಹಾಕಿ ಚೂರು ದೂರವಾಗಿಟ್ಟಿರ್ತಾರೆ ಬುಡ ಕೆಡದಂತೆ. ಕಾಂಡಕ್ಕೆ ಚೆನ್ನಾಗಿ ಬಡಿಯುತ್ತಾರೆ. ಮೇಲೆ ಪುಷ್ಪಗಳಿಗೆ ಬಂದಾಗ ಹೆಚ್ಚಿಗೆ ಡೈಲ್ಯೂಟ್ ಮಾಡಿ ಹೊಡಿತಾರೆ. ಶಾಖೆಗಳಿಗೆ ಬಂದಾಗ ಬೇರೆ ಒಂದೇ ಔಷಧ ಬೇರು 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 ರೀತಿಯಲ್ಲಿ ಸ್ಪ್ರೇ ಮಾಡ್ತಾ ಬರ್ತಾರೆ. ಅದರಲ್ಲೂ ಟೆಕ್ನಿಕ್ ಇದೆ. ಹಾಗೆ ಒಂದೇ ಔಷಧ ಶ್ರೀಹರಿಯೇ ನನ್ನ ಸುತ್ತು ಇರುವ ಪದಾರ್ಥಗಳಿಗೂ, ಸುತ್ತು ಇರುವ ವ್ಯಕ್ತಿಗಳಿಗೂ, ಆದಮೇಲೆ ನನಗೂ, ನನಗೂ ಅಂದಾಗ ನನ್ನ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣ ಎಲ್ಲದಕ್ಕೂ ಶ್ರೀಹರಿಯೇ ನಿಯಾಮಕ. ಅಂದರೆ ಎಲ್ಲರೂ ಅವನಾಡಿಸಿದಂತೆ ಆಡುವವರು, ಅವನು ಹೇಗಿಟ್ಟರೆ ಹಾಗಿರ್ತೇವೆ ಎಂಬ ಎಚ್ಚರ ಸದಾ ಬರ್ತಾ ಬರಬೇಕು. ಅದನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಅದರಲ್ಲೂ ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಇದು ಸದಾ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ, ಮೊದಲು ಸುತ್ತು ಇರುವ ಪದಾರ್ಥಗಳ ಮೇಲೆ ಅಭಿಮಾನ ಹೋಗ್ತಾ ಹೋಗ್ತಾ ಬರುತ್ತೆ. ಆವಾಗ ಪದಾರ್ಥಗಳು ಬಂದರೂ ಸುಖ ಆಗಲ್ಲ, ಪದಾರ್ಥಗಳು ಹೋದರೂ ದುಃಖ ಆಗಲ್ಲ. ಈಗ ಪದಾರ್ಥಗಳು ಬಂದರೆ ಸುಖ, ಪದಾರ್ಥಗಳು ಹೋದರೆ ದುಃಖವೋ ದುಃಖ, ದುಃಖವೋ ದುಃಖ. ಅದು ಯಾವಾಗ ನಮ್ಮಲ್ಲಿ ಚೂರು ಚೂರು ಕಡಿಮೆ ಆಗ್ತಾ ಆಗ್ತಾ ಬಂತೋ, ಓಹೋ ಇದು ಕೆಲಸ ಮಾಡತಾ ಇದೆ ಅಂತರ್ಥ. ತದನಂತರ ಪದಾರ್ಥಗಳವರೆಗೆ ಬಂತು, ವ್ಯಕ್ತಿಗಳ ಅಭಿಮಾನ, ವ್ಯಕ್ತಿಗಳು ದೂರ ಆದರೆ ತಡೀಲಿಕ್ಕಾಗಲ್ಲ, ಅದೂ ತಡೀಲಿಕ್ಕೆ ಬಂತ. ಅಂದರೆ ಸುತ್ತು ಇರುವ ವ್ಯಕ್ತಿಗಳ ಮೇಲೆ ಅಭಿಮಾನ ಕಡಿಮೆ ಆಗ್ತಾ ಬಂತ. ಅದರಿಂದ ಏನಾಗುತ್ತೆ ಅಂದರೆ, ಹಾ ಯಾರು ಹತ್ತಿರ ಬಂದರೂ ಸುಖ ಇಲ್ಲ, ಯಾರು ದೂರ ಆದರೂ ದುಃಖ ಇಲ್ಲ. ಯಾರು ಹತ್ತಿರ ಬಂದರೂ ಸುಖ ಇಲ್ಲ, ದೂರ ಆದರೂ ದುಃಖ ಇಲ್ಲ. ಅಯ್ಯೋ ಒಣ ಜೀವನ ಆಯಿತಲ್ಲ ಅಂದರೆ, ಸುಖ ಕೊಡುವ ಸ್ವಾಮಿ ಬೇರೆ ಸಿಕ್ಕಾಗ ಮಿಕ್ಕದ್ದೆಲ್ಲ ಒಣ ಅಂತ ಆಗ್ತಾ ಬರುತ್ತೆ. ಅದನ್ನೇ ಹೇಳ್ತಾ ಬಂದರು. ತದನಂತರ ಈ ರೀತಿಯಲ್ಲಿ ಸುತ್ತಿರುವ ಪದಾರ್ಥಗಳ ಮೇಲೆ, ವ್ಯಕ್ತಿಗಳ ಮೇಲೆ ಅಭಿಮಾನ ಹೋದ ಕೂಡಲೇ ಇನ್ನ ನಮ್ಮ ಶರೀರ, ಇಂದ್ರಿಯ, ಮನಸ್ಸು, ಪ್ರಾಣಗಳ ಮೇಲೆ ಅಭಿಮಾನ ತುಂಬಾ ಇರುತ್ತಲ್ಲ, ಅದು ಒಂದೊಂದು ಒಂದೊಂದು ಹೋಗ್ಲಿಕ್ಕೆ ಶುರು ಆಗುತ್ತೆ. ಆ ಶುರು ಆದಾಗ ನಮಗೆ ವಿಶೇಷವಾಗಿ ಭಗವಂತನ ಕಡೆ ಮನಸ್ಸು ಚೆನ್ನಾಗಿ ಬರ್ತಾ ಬರುತ್ತೆ. ಯಾವುದು ಹೋದರೂ ದುಃಖ ಇರಲ್ಲ. ನಮ್ಮ ಇಂದ್ರಿಯಗಳಿಗೆ ಲೋಪ ಆದರೆ ಎಂಥ ದುಃಖ, ಅಯ್ಯೋ ನನ್ನ ಇಂದ್ರಿಯ ಹೋಯಿತು ಅಂತ ದುಃಖ ಆಗುತ್ತಾ, ಕೈ ಹೋಯಿತು, ಕಾಲು ಹೋಯಿತು, ಏನು ದುಃಖ ಇರಲ್ಲ. ಹರಿಚಿತ್ತ ಎನ್ನ ಭಾಗ್ಯ, ಅವನು ಇಟ್ಟಷ್ಟು ಕಾಲ ಇಂದ್ರಿಯ ಇತ್ತು, ಅದರಿಂದ ಏನಾಗಬೇಕೋ ಅವ ಮಾಡಿಸಿದ, ಇವಾಗ ತೆಗೆದ. ಕೊಟ್ಟದ್ದು ಒಳ್ಳೆದಕ್ಕೆ, ತೆಗೆದದ್ದು ಒಳ್ಳೆದಕ್ಕೆ. ಇದು ಹೇಗೆ ಅಂದರೆ, ಯಾರೋ ಗಿಳಿಪಾಠ ಹೇಳೋದಂತಲ್ಲ. ಆಯಾ ಪದಾರ್ಥಗಳನ್ನ, ವ್ಯಕ್ತಿಗಳನ್ನ, ನಮ್ಮ ಇಂದ್ರಿಯಗಳನ್ನ ಕಳೆದುಕೊಂಡಾಗ ತಾನಾಗಿ ನಮ್ಮ ಮನಸ್ಸಿನಿಂದ ಬರ್ತಾ ಬರಬೇಕು. ಅಷ್ಟು ಅಭ್ಯಾಸ ಮಾಡಬೇಕು ಅದನ್ನ. ಇಷ್ಟೆಲ್ಲ ಆದ ಮೇಲೆ ಮನಸ್ಸಿನ ಮೇಲೆ ಅಭಿಮಾನ ಕೊನೆಯದು. ಇಷ್ಟೆಲ್ಲ ಹೋದರೂ ಇನ್ನೂ ಕೂತೇ ಇರುತ್ತೆ, ಕೂತೇ ಇರುತ್ತೆ. ಅದು ಚೂರು ಕದಲಿಕ್ಕೆ ಶುರುವಾದ ಕೂಡಲೇ ಸುಖ ದುಃಖಗಳೆರಡೂ ಬಂದರೂ ಕೂಡ ನಮಗೇನು ತಾಕೋದಿಲ್ಲ. ಅದನ್ನೇ ಹೇಳ್ತಾರೆ, ಈ ಹೊರಗಿನ ಸುಖ, ಹೊರಗಿನ ದುಃಖ ಏನದು ಅಂದರೆ, ಹೊರಗಿನ ಮನಸ್ಸಿನ ವಿಕಾರ ಮಾತ್ರ. ಅದರಲ್ಲಿ ಹಿತವಾದ ವಿಕಾರ ಸುಖ, ಹಿತವಲ್ಲದ ವಿಕಾರ ದುಃಖ, ಈ ಎರಡೂ ನಮ್ಮಲ್ಲಿ ಆಗ್ತಾ ಇವೆ. ಆ ವಿಕಾರ ಅಭಿಮಾನದ ಮೂಲಕವಾಗಿ ಜೀವನ ಸಾಕ್ಷಿಗೆ ಗ್ರಹಣ ಆಗ್ತಾ ಇದೆ. ಆ ಅಭಿಮಾನವೇ ಕತ್ತರಿಸಿತ ಈ ಹೊರಗಿನ ಜಡ ಮನಸ್ಸಿನ ವಿಕಾರಕ್ಕೂ ಜೀವನಿಗೂ ಸಂಬಂಧವಾಗುವ ಸೇತುವೆ ಕತ್ತರಿಸಿ ಹೋಗುತ್ತೆ. ಅವಾಗ ಹೊರಗಿಂದ ಎಷ್ಟೇ ಸುಖ ಬರ್ತಾ ಇದ್ರೂ ಜೀವನಿಗೆ ಸ್ಪರ್ಶ ಇರಲ್ಲ. ಈ ಸುಖ ಹೆಸರಿನ ಭ್ರಾಂತಿ ಅಲ್ಲ, ಭ್ರಾಂತಿಯ ಸುಖವ ಬರ್ತಾ ಇದೆಯಾ ಇಲ್ವ, ಬಂದದ್ದೇನೋ ಸತ್ಯ, ಮನಸ್ಸಿನ ವಿಕಾರ ಬಂದದ್ದೇನೋ ಸತ್ಯ, ಅದನ್ನ ಸುಖ ಅಂತ ಕರೆದದ್ದೇ ಭ್ರಾಂತಿ ಎಂದರು. ಯಾವ ಭಾಗದಲ್ಲಿ ಭ್ರಾಂತಿ ಇದೆ ಚೆನ್ನಾಗಿ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಚೆನ್ನಾಗಿ ಹೇಳತಾ, ಮನಸ್ಸಿನ ಬಂಧನವೇ ಹೋಯಿತ, ಅಭಿಮಾನ ಹೋಯಿತ, ಮೋಕ್ಷ ಕಟ್ಟಿಟ್ಟ ಬುತ್ತಿ. ತದೇವಂ ಶ್ರೀಪತಿ ಹರಿರೇವ ನಿಶ್ಚಯ ಮಾಡಿಕೊಡುತ್ತಾರೆ. ಯಾವನಾದರೆ ನಮ್ಮೊಳಗೆ ಬಂಧನವನ್ನು ಕೊಟ್ಟಿದ್ದಾನೋ, ಶ್ರೀಪತಿ ಹರಿರೇವ ಜ್ಞಾನ ಸಪ್ತಕಂ ಪ್ರದಾಯ, ಏಳು ರೀತಿಯಾದ ಜ್ಞಾನವನ್ನು ಕೊಟ್ಟು, ಅಜ್ಞಾನ ಸಪ್ತಕಂ ನ್ಯಕೃತ್ಯ, ಏಳು ಅಜ್ಞಾನಗಳನ್ನು ಕತ್ತರಿಸಿ ಹಾಕಿ ಅಭಿಮಾನ ಸಪ್ತಕಂ ಪರಾಕೃತ್ಯ ಶಬ್ದಗಳು ಭಜನ ಹಾಕ್ತಾರೆ. ಏಳು ಜ್ಞಾನಗಳನ್ನು ಕೊಟ್ಟು ಏಳು ಅಜ್ಞಾನಗಳನ್ನು ಧ್ವಂಸ ಮಾಡುತ್ತಾ ಅದರ ಚೆನ್ನಾಗಿ ಫಲವಾಗಿ ಕಾಣಿಸುವಂಥ ಅಭಿಮಾನಗಳನ್ನು ಧ್ವಂಸ ಮಾಡಿಬಿಡುತ್ತಾನೆ. ಮುಂದೆ ಶರೀರ ಇಂದ್ರಿಯ ವಿಷಕೃತಂ ಉಪಪ್ಲವಂ ಪರಿಹರತಿ ಇತಿ ಸಿದ್ಧಂ. ನಮ್ಮ ಶರೀರ ಇಂದ್ರಿಯ ಮೊದಲಾದರಿಂದ ಆಗುವಂತಹ ಉಪದ್ರವವನ್ನು ಪರಿಹಾರ ಮಾಡುತ್ತಾನೆ, ಅಂದರೆ ನಾನಾ ರೀತಿಯಾದ ಸಂಸಾರವನ್ನು ಪರಿಹಾರ ಮಾಡಿಬಿಡುತ್ತಾನೆ ಎಂಬುದು ಸಿದ್ಧ ಆಯಿತು ಅಂದರು. ಹಾಗಾದರೆ ಏನು ಚೆನ್ನಾಗಿ ತಿಳಿಸಿಕೊಟ್ರು? ಶ್ರೀಹರಿಯೇ ಬಂಧಕ, ಶ್ರೀಹರಿಯೇ ಮೋಚಕ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ರು. ಇಲ್ಲಿ ಸ್ವಲ್ಪ ನೋಡಬೇಕು ನಾವು. ಈ ತಿಳುವಳಿಕೆ ಬಂತಲ್ಲ ಏನಂತ, ಶ್ರೀಹರಿಯೇ ಮುಖ್ಯಸ್ವಾಮಿ, ತದನಂತರ ಮಿಕ್ಕ ದೇವತೆಗಳೆಲ್ಲ ಆತನ ಅನುಗ್ರಹದಿಂದ ನನ್ನ ಮೇಲೆ ನಿಯಾಮಕರು ಅಂತ ಜ್ಞಾನ ಬರ್ತಾ ಇದೆಯಲ್ಲ, ಈ ಜ್ಞಾನದಿಂದ ಅಜ್ಞಾನ ಹೋಗಿಬಿಡುತ್ತೆ, ಅಜ್ಞಾನ ಹೋದರೆ ಅದೇ ಬುಡವಾಗಿರುವ ಅಭಿಮಾನ ಹೋಗಿಬಿಡುತ್ತೆ, ಅಭಿಮಾನ ಹೋಯಿತ ಸಂಸಾರ ಹೋಯಿತು ಅಂತ ಏನೀ ವಿಷಯ ಇದೆ, ಇಷ್ಟೇ ತಿಳ್ಕೊಂಡ್ರೆ ಹೇಗೆ ಅಲ್ಲಿ ಹೇಳುತ್ತಾರೆ. ನಮ್ಮಲ್ಲಿ ಅಜ್ಞಾನ ಕೂತಿದೆ, ಸ್ವಲ್ಪ ಚೆನ್ನಾಗಿ ಕೇಳಿ. ಹೇಗೆ ಕೇಳಬೇಕು ಪ್ರವಚನ? ಕಿವಿಗೊಟ್ಟು ಆಲಿಪುದು ಭೂಸುರರು ದಿನ ದಿನದಿ. ಪ್ರಹ್ಲಾದರಾಜರ ಮುಂದೆ ದೈತ್ಯ ಬಾಧಕರೆಲ್ಲ ಕೂತು ಪ್ರವಚನ ಕೇಳಿದ್ರಂತೆ. ಅವ್ರು ಹೇಳಿದ್ದಲ್ಲ, ಹೇಗೆ ಕೇಳಿದ್ರಯ್ಯ? ತನ್ಯಸ್ಥ ಹೃದಯ ಕ್ಷಣಾಹ, ಕಣ್ಣು ಆಚೆ ಈಚೆ ಹೋಗಬಾರದು, ಪ್ರಹ್ಲಾದರಾಜರಲ್ಲೇ ಇಟ್ಟಿದ್ರಂತೆ, ಮನಸ್ಸು ಇಟ್ಟಿದ್ರಂತೆ. ಹಾಗೆ ನೀವು ಕೇಳಿದ್ರೆ ಆಯಿತು, ಕಲಿ ನಾನಾ ರೀತಿಯಲ್ಲಿ ಕಣ್ಣನ್ನು ಸೆಳೀತಾನೆ, ಕಿವಿಯನ್ನು ಸೆಳೆಯುತ್ತಾನೆ, ಒಟ್ಟಾರೆ ಇಲ್ಲಿದ್ರೂ ಕೂಡ ಇಲ್ಲದೆ ಮಾಡಿಬಿಡ್ತಾನೆ, ಹೋಗ್ತಾನೆ. ಹಾಗಾಗದಂತೆ ನೋಡಿಕೊಳ್ಳಿ. ಸದ್ಯಕ್ಕೆ ಒಂದು ಗೊಂಬೆ, ನಾನು ಕೂತಿದ್ದೇನೆ, ನನ್ನೇ ನೋಡ್ತಾ ಇರಿ, ನಾ ಹೇಳಿದ್ದೇ ಕೇಳುತ್ತಾ ಇರಿ, ಇನ್ನೆಷ್ಟು ಮುಕ್ಕಾಲು ಗಂಟೆ ಬಿಟ್ಬಿಡ್ತೇನೆ, ಆದ್ಮೇಲೆ ನಿಮ್ಮಿಷ್ಟ ಏನು ಬೇಕಾದರೂ ನೋಡ್ಬೋದು, ಹೋಗ್ತಾನೆ. ಸರಿ, ಇಲ್ಲಿ ನಮ್ಮಲ್ಲಿ ಅಜ್ಞಾನ, ಅಜ್ಞಾನದಿಂದ ಅಭಿಮಾನ, ಏಳು ಶಾಖೆಗಳು ಅಜ್ಞಾನ ಬಂತು, ಅದು ಏಳು ಅಭಿಮಾನಗಳಾಯಿತು, ನಮ್ಮನ್ನು ಕಟ್ಟಿಹಾಕಿದೆ ಅಂದಾಗ ಅಲ್ಲಿ ಪ್ರಶ್ನೆ ಬರುತ್ತೆ. ಅಜ್ಞಾನ ಜಡವೋ ಚೇತನವೋ? ಅಜ್ಞಾನದ ಏಳು ಶಾಖೆಗಳಾದ ಅಜ್ಞಾನಗಳು ಜಡವೋ ಚೇತನವೋ? ಅದರಿಂದ ಹುಟ್ಟಿದ ಅಭಿಮಾನ ಜಡವೋ ಚೇತನವೋ? ಜಡ. ಮತ್ತೆ ಅದು ನಮ್ಮನ್ನು ಹೇಗೆ ಕಟ್ಟಿ ಹಾಕುತ್ತೆ ಚೇತನನನ್ನ ಅಂದ್ರೆ, ಅವಾಗ ಹೇಳ್ತಾರೆ ಅಜ್ಞಾನದೊಳಗೆ, ಬುಡವಾದ ಅಜ್ಞಾನದೊಳಗೆ ಅಜ್ಞಾನದ ಹೆಸರಿಂದ ದೇವರೇ ಇರ್ತಾರೆ, ಆ ಅಜ್ಞಾನದ ಏಳು ಶಾಖೆಗಳಲ್ಲೂ ದೇವರೇ ಇರ್ತಾರೆ, ಆ ಅಜ್ಞಾನದ ಏಳು ಶಾಖೆಗಳಿಂದ ಅಭಿಮಾನಗಳು ಹುಟ್ಟಿದೆಯಲ್ಲ ಅಲ್ಲೂ ದೇವರೇ ಇರ್ತಾರೆ, ಅಜ್ಞಾನದಲ್ಲೂ ದೇವರೇ, ಅಜ್ಞಾನದ ಏಳು ಶಾಖೆಗಳಲ್ಲೂ ದೇವರೇ, ಅಜ್ಞಾನದ ಏಳು ಶಾಖೆಗಳಿಂದ ಬಂದ ಏಳು ರೀತಿಯಾದ ಅಭಿಮಾನದಲ್ಲೂ ದೇವರೇ ಇದ್ದು, ಅಜ್ಞಾನ ಅವಾಂತರ ಅಜ್ಞಾನ ಆದ ಮೇಲೆ ವಿಶೇಷವಾಗಿ ಅಭಿಮಾನ ಎಂಬ ಶಬ್ದಗಳಿಂದ ಕರೆಸಿಕೊಂಡು ಅಜ್ಞಾನದಲ್ಲಿ, ಅಜ್ಞಾನದ ಶಾಖೆಗಳಲ್ಲಿ, ಅಭಿಮಾನಗಳಲ್ಲಿ ಭಗವಂತನೇ ಇದ್ದು ಅದರ ಮೂಲಕ ನಮ್ಮನ್ನು ಕಟ್ಟಿಹಾಕ್ತಾ ಇರುತ್ತಾನೆ. ಈಗ ನೋಡಿ ಎಷ್ಟುವರೆಗೆ ತಿಳುವಳಿಕೆ ಬಂದಿತ್ತು? ನಮ್ಮಲ್ಲಿ ಅಜ್ಞಾನ ಇದೆ, ಈ ಅಜ್ಞಾನ ಹೋಗಬೇಕಾದರೆ ಜ್ಞಾನ ಬಂದರೆ ಸಾಕು, ಜ್ಞಾನ ಅಜ್ಞಾನವನ್ನು ತೆಗೆದು ಬಿಡುತ್ತೆ. ಅಜ್ಞಾನ, ಅಜ್ಞಾನದ ಏಳು ಶಾಖೆಗಳು, ಏಳು ಅಭಿಮಾನಗಳು ಹುಟ್ಟಿವೆ. ನಮಗೆ ಜ್ಞಾನ ಬಂದು ಅದು ಏಳು ಶಾಖೆಗಳಾಗಿ ಜ್ಞಾನ ಬಂದರೆ ಈ ಏಳು ಶಾಖೆಗಳಾದ ಅಜ್ಞಾನವನ್ನ, ಅಜ್ಞಾನದ ಬುಡವನ್ನ ಕತ್ತರಿಸುತ್ತೆ, ಹಾಗೆ ಅಭಿಮಾನವನ್ನ ಕತ್ತರಿಸಿ ಹಾಕುತ್ತೆ ಜ್ಞಾನ ಅಂದ್ರು. ಅವಾಗ ಪ್ರಶ್ನೆ ಹಾಗೆ ಉಳ್ಕೊಳ್ತು, ಈ ಜ್ಞಾನ ಅಜ್ಞಾನಗಳೆರಡೂ ಕೂಡ ಒಂದು ಕಟ್ಟಿ ಹಾಕಿದೆ, ಇನ್ನೊಂದು ಆ ಜ್ಞಾನ ಬಂದು ಕಟ್ಟಿ ಹಾಕಿದ ಅಜ್ಞಾನವನ್ನ ಬಿಡುಗಡೆ ಮಾಡಿದೆ, ಈ ಜ್ಞಾನ ಅಜ್ಞಾನಗಳೆರಡೂ ಕೂಡ ಜಡವೋ ಚೇತನವೋ ಅಂತ ಪ್ರಶ್ನೆ ಬಂದಾಗ ಎರಡೂ ಕೂಡ ಜಡ, ವೃತ್ತಿ ಜ್ಞಾನ ಅಂತ ಕರೀತಾರೆ. ಹೊರಗಿಂದ ಬಂದ ಮನೋವಿಕಾರ ರೂಪವಾದ ಜ್ಞಾನ ಇದು. ಅಜ್ಞಾನ ತಾನಾಗಿ ಚೇತನನನ್ನು ಕಟ್ಟಿಹಾಕ್ಲಿಕ್ಕಾಗಲ್ಲ. ಜ್ಞಾನ ಅಂತ ಏನು ಬರ್ತಾ ಇದೆ ಅದು ಜಡ, ಅದು ತಾನಾಗಿ ಇನ್ನೊಂದನ್ನು ಬಿಡುಗಡೆ ಮಾಡಲಿಕ್ಕಾಗಲ್ಲ. ಇದು ಅರಣ್ಯಕಾಚಾರ್ಯರು ಕೊಡುವ ಆಳವಾದ ಜ್ಞಾನ ಕೊಡ್ತಾ ಹೋಗ್ತಾರೆ. ಮತ್ತೇನು ಹಾಗಾದರೆ ನಮ್ಮನ್ನ ಕಟ್ಟಿಹಾಕಿದ್ದು ಈ ಅಜ್ಞಾನ, ಅಜ್ಞಾನದ ಏಳು ಶಾಖೆಗಳು, ಆ ಏಳು ಶಾಖೆಗಳಿಂದ ಬಂದ ಅಭಿಮಾನಗಳಲ್ಲಿ ಆಯಾ ಹೆಸರಿಟ್ಟುಕೊಂಡ ಭಗವಂತನೇ ಕಟ್ಟಿಹಾಕಿದ್ದಾನೆ. ಈಗ ಅವನ ಪಾದ ಹಿಡಿದರೆ ಅವನೇ ಹೊರಗಿನ ಜ್ಞಾನ ಕೊಡತಾನೆ, ಅದರೊಳಗೆ ಜ್ಞಾನ ನಾಮಕನಾಗಿ ತಾನೇ ನಿಲ್ಲತಾನೆ. ಆ ಜ್ಞಾನದ ಏಳು ಶಾಖೆಗಳಲ್ಲೂ ತಾನೇ ನಿಲ್ಲತಾನೆ. ನಿಂತು ತಾನೇ ಈ ಜ್ಞಾನದ ಮೂಲಕ ಅಜ್ಞಾನದ ಬುಡವನ್ನ ಕತ್ತರಿಸ್ತಾನೆ. ಒಟ್ಟಾರೆ ಒಳಗೊಬ್ಬ ಕೂತಿದ್ದಾನೆ, ಅವನ ಪಾದ ಹಿಡಿಯದಿದ್ರೆ ಜಡವಾದ ಜ್ಞಾನ ಅಜ್ಞಾನಗಳೆರಡೂ ಜೀವನನ್ನು ಏನು ಮಾಡಲಿಕ್ಕಾಗಲ್ಲ. ಇದನ್ನೇ ಅಧ್ಯಾತ್ಮ ರಸರಂಜನೆ ಚೆನ್ನಾಗಿ ಹಾಕ್ತಾರೆ. ನೀನು ಮುಖ್ಯವಯ್ಯ, ಪುಣ್ಯ ಪಾಪಮಪಿ ತ್ವಮೇವ ಹಿ ದೇವ ಗುಹ್ಯಮಿದಂ ಪರಂ. ಆದ್ದರಿಂದ ಇಲ್ಲಿ ನಾವು ಚಿಂತನೆ ಮಾಡಬೇಕಾಗಿದ್ದೇನು ಅಂದರೆ, ಸ್ವಾಮಿ ನೀನೇ ನನ್ನೊಳಗೆ ಅಜ್ಞಾನದಲ್ಲಿ, ಅಂದರೆ ಅಜ್ಞಾನ ಎಲ್ಲಿತ್ತು ಬುಡ, ನಮ್ಮ ಒಳಗಿರುವ ಲಿಂಗದೇಹ, ಲಿಂಗದೇಹದೊಳಗೆ ಅವಿದ್ಯಾ ಕಾಮ ಕರ್ಮ ಅಂತಿದ್ದಾಗ ಆ ಅವಿದ್ಯೆಯ ಬುಡದಿಂದ ಬಂದದ್ದೇ ಅಜ್ಞಾನ. ಅವಿದ್ಯಾ ಅಜ್ಞಾನ ಎರಡೊಂದೇ. ಅಲ್ಲಿಂದ ಬಂದ ಶಾಖೆಗಳೇ ಏಳು, ಅಲ್ಲಿಂದ ಬಂದ ಹೂವುಗಳೇ ಅಭಿಮಾನಗಳು ಎಂದು ತಿಳಿದರೆ ಅಲ್ಲಿರುವ ಭಗವದ್ ರೂಪಕ್ಕೆ ಸದಾ ನಮಸ್ಕಾರ ಸಲ್ಲಿಸಬೇಕಂತೆ. ಅಜ್ಞಾನದೊಳಗಿರುವ ಭಗವದ್ ರೂಪ, ಅಜ್ಞಾನದ ಶಾಖೆಗಳಲ್ಲಿರುವ ಭಗವದ್ ರೂಪಗಳಿಗೆ, ಅಭಿಮಾನಗಳಲ್ಲಿರುವ ಭಗವದ್ ರೂಪಗಳಿಗೆ, ಆಯಾ ಅಭಿಮಾನಗಳಲ್ಲಿ ಆಯಾ ಹೆಸರಿಟ್ಟುಕೊಂಡ ಭಗವದ್ ರೂಪಗಳೇನಿವೆ ಅದಕ್ಕೆ ನಾವು ನಮಸ್ಕಾರವನ್ನು ಸಲ್ಲಿಸಿ, ಹರೇ ನೀನು ಈ ಗುಣಗಳಲ್ಲಿ ನಿಂತು, ಅಂದರೆ ಅಜ್ಞಾನದಲ್ಲಿ ಅದರ ಶಾಖೆಗಳಲ್ಲಿ ಅಭಿಮಾನಗಳಲ್ಲಿ ನಿಂತು ಅದನ್ನ ಪುಷ್ಟಿ ಮಾಡಿ ನನ್ನ ಕಟ್ಟಿಹಾಕ್ತಾ ಇದ್ದೀಯಾ ಹರಿಯೇ, ನಿನ್ನ ನೆನಪು ಕೊಟ್ಟಿದ್ದೀಯ, ನೀನೇ ಕರುಣೆಯಿಂದ ಈ ರೀತಿ ಅಜ್ಞಾನಗತ ನಿನ್ನ ರೂಪದ ನೆನಪು, ಅಜ್ಞಾನದೊಳಗಿರುವ ನಿನ್ನ ರೂಪದ ನೆನಪು, ಅಜ್ಞಾನದ ಶಾಖೆಗಳೊಳಗಿರುವ ನಿನ್ನ ರೂಪದ ನೆನಪು, ಹಾಗೆ ಅಭಿಮಾನದಲ್ಲಿರುವ ನಿನ್ನ ರೂಪದ ನೆನಪು ನೀನೇ ಕೊಟ್ಟಿದ್ದೀಯ, ನೀನೇ ಹೇಳಿದ್ದೀಯ ಶಾಸ್ತ್ರದಲ್ಲಿ. ಯಾರಿಗಾದರೆ ಈ ಅಜ್ಞಾನ, ಅದರ ಶಾಖೆಗಳು, ಅಭಿಮಾನಗಳಲ್ಲಿರುವ ಭಗವದ್ ರೂಪದ ನೆನಪು ಬರುತ್ತೋ, ನೀನೇ ಬಂಧಕ ಅಂತ ನೆನಪು ಬರುತ್ತೋ, ಆ ನೆನಪೇ ಭಗವಂತನ ಪೂಜೆ ಆಗುತ್ತೆ. ಅವಾಗ ಭಗವಂತ ಏನು ಮಾಡುತ್ತಾನೆ, ಅಲ್ಲಿರುವ ಅಜ್ಞಾನವನ್ನ, ಅಜ್ಞಾನದ ಶಾಖೆಗಳನ್ನ, ಅಭಿಮಾನಗಳನ್ನ ಕತ್ತರಿಸಲಿಕ್ಕೆ ಶುರು ಮಾಡುತ್ತಾನೆ. ಹೇಗೆ? ಚೂರು ಚೂರು ತಾನೇ ಜ್ಞಾನ ನಾಮಕನಾಗಿ ಬರ್ತಾನೆ, ಜ್ಞಾನ ಹೊತ್ತುಕೊಂಡು ಬರ್ತಾನೆ, ಈ ಅಜ್ಞಾನದ ಬುಡವನ್ನ ಕತ್ತರಿಸ್ತಾ ಹೋಗ್ತಾನೆ. ಅದರಿಂದ ದೇವರನ್ನು ನಾವು ಕೇಳಿಕೋಬೇಕಾಗಿದ್ದೇನು, ಅಭಿಮಾನಗತ ಅಜ್ಞಾನದಲ್ಲಿರುವ, ಅದರ ಶಾಖೆಗಳಲ್ಲಿರುವ, ಅಭಿಮಾನಗಳಲ್ಲಿರುವ ನಿನ್ನ ರೂಪಗಳು ತಿರೋಮುಖವಾಗಲಿ ಹರಿಯೇ, ಜ್ಞಾನದಲ್ಲಿರುವ ನಿನ್ನ ರೂಪಗಳು ಸಮ್ಮುಖವಾಗಲಿ ಅಂತ ದೇವರನ್ನ ಪ್ರಾರ್ಥನೆ ಮಾಡಬೇಕು. ಈ ರಹಸ್ಯಗಳೆಲ್ಲ ವಿಜಯದಾಸರು ಹುಡುಗರಿಗೆ ಹಾಲು ಕುಡಿಸುವಾಗ, ಚಿಕ್ಕ ಹುಡುಗರಿಗೆ ಹಾಲು ಕುಡಿಸುವಾಗ ಅರದು ಹಾಕ್ತಾರಲ್ಲ ತಾಯಿಯಂದ್ರು, ಆ ಥರ ಸುಳಾದಿಗಳಲ್ಲಿ ಅರದು ಹಾಕ್ತಾರೆ. ನಮಗೆ ಅಜ್ಞಾನ ಹೋಗಿ ಜ್ಞಾನ ಬರುವುದು ಅಂದ್ರೆ ಹೇಗೆ ಗೊತ್ತಾ ಅಂತ ಕೇಳ್ತಾರೆ. ಗೊತ್ತಿಲ್ಲ ಸ್ವಾಮಿ ಅಂದ್ರೆ ಲಕ್ಷ್ಮೀದೇವಿಯ ವ್ಯಾಪಾರವನ್ನು ಹೇಳ್ತಾರೆ, ಮಿಕ್ಕದೆಲ್ಲ ಹಾಗೆ ಚಿಂತನೆ ಮಾಡಿ ಅಂತಾರೆ. ಬಿಂಬ ಪ್ರತಿಬಿಂಬ ಭಾವದಂತೆ ಲಕ್ಷ್ಮೀದೇವಿ ದುರ್ಗಾ ರೂಪದಿಂದ ನಮಗೆ ಅಜ್ಞಾನ ಕೊಡ್ತಾ ಇರ್ತಾಳೆ. ಎಲ್ಲಿರ್ತಾಳೆ ದುರ್ಗಾ? ಗೊತ್ತಿಲ್ಲ. ತಲೆ ಮೇಲೆ ಪಾದ ಒತ್ತಿ ಎಲ್ಲಿ ನಮ್ಮ ಬ್ರಹ್ಮರಂಧ್ರಕ್ಕೆ ಪ್ರಾಣ ಹಾರಿ ಹೋಗದೆ ಪಾದ ಒತ್ತಿ ಹಿಡಿದಿರುತ್ತಾಳೆ ದುರ್ಗಾದೇವಿ, ಎಲ್ಲರ ತಲೆ ಮೇಲೆ ಕೂತಿರ್ತಾಳೆ. ಆಕೆ ಈಗ ಸಮ್ಮುಖಳಾಗಿದ್ದಾಳೆ. ಅದಕ್ಕೆ ಅಜ್ಞಾನ, ನಿದ್ರಾ, ಆಲಸ್ಯ ಎಲ್ಲ ಬರ್ತಾ ಇದೆ. ಯಾವಾಗಾದ್ರೆ ಜೀವನಿಗೆ ಸಾಧನೆ ಮಾಡಿಸಬೇಕು ಅಂತ ತಾಯಿಗೆ ಸಂಕಲ್ಪ ಬರುತ್ತೋ ಶ್ರೀರೂಪದಿಂದ ಆಕೆ ಸಮ್ಮುಖಳಾಗಿ ದುರ್ಗಾ ರೂಪದಿಂದ ತಿರೋಮುಖಳಾಗ್ತಾಳಂತೆ. ಇದೇ ನೋಡಿ, ಆಕೆದ್ದೇ ಎರಡು ರೂಪ, ಅದರಲ್ಲಿ ಒಂದು ರೂಪದಿಂದ ತಿರೋಮುಖಳಾದರೆ ಯಾವುದಕ್ಕೆ ಅಭಿಮಾನಿಯಾಗಿರ್ತಾಳೋ ಅದು ನಮಗೆ ದೂರ ಆಗ್ತಾ ಹೋಗುತ್ತೆ. ಯಾವುದಕ್ಕೆ ಜ್ಞಾನಕ್ಕೆ ಅಭಿಮಾನಿನಿಯಾದ ಶ್ರೀರೂಪದಿಂದ ಸಮ್ಮುಖಳಾದರೆ ಜ್ಞಾನ ನಮ್ಮಲ್ಲಿ ವೃದ್ಧಿಯಾಗ್ತಾ ಹೋಗುತ್ತೆ. ಈ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ. ಹಾಗೆ ಭಗವಂತನ ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಮ್ಮ ಈ ಅಜ್ಞಾನಾದಿಗಳಲ್ಲಿರುವ ನಿನ್ನ ರೂಪದ ಚಿಂತನೆ ಮಾಡುತ್ತಾ ಇದ್ದೇವೆ, ಹರಿಯೇ ಅದನ್ನ ತಿರುವುಮುಖ ಮಾಡು, ಜ್ಞಾನದೊಳಗಿರುವ ನಿನ್ನ ರೂಪ ಸಮ್ಮುಖ ಮಾಡು ಹರಿಯೇ ಎಂದಾಗ ಭಗವಂತ ಜ್ಞಾನಗತ ಭಗವದ್ ರೂಪಗಳನ್ನ ಅಂದರೆ ತನ್ನ ರೂಪಗಳನ್ನ ಪ್ರಕಟ ಮಾಡುತ್ತಾ ಬರುತ್ತಾನೆ. ಆ ಏಳು ರೀತಿಯಾದ ಅಜ್ಞಾನದ ಶಾಖೆಗಳಾದರೆ ಏಳು ರೀತಿಯಾದ ಜ್ಞಾನದ ಟೊಂಗೆಗಳು ಬರುತ್ತಾ ಇವೆ ಅದನ್ನು ಹೇಳ್ತಾ ಇದ್ದಾರೆ. ಏನದು ಅಂದರೆ ಮೊದಲನೆಯದು ಯಾವುದು ಬಂದಿತ್ತು, ಅಭಿಮಾನ, ಸ್ವಗತ ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ, ನಾನೇ ಕರ್ತ ನಾನೇ ಕರ್ತ ಅಂತ ಕರ್ತೃತ್ವದ ಸ್ವಾತಂತ್ರ್ಯ ಇರುತ್ತೆ ನಮ್ಮಲ್ಲಿ. ಹೇಳಿದ್ದು ತುಂಬಾ ಮೊನ್ನೆ ವಿಚಾರ ಬಂದಿತ್ತು, ಕರ್ತೃತ್ವದ ವಿಚಾರ ತುಂಬಾ ಬಂದಿತ್ತು. ಅದರಿಂದ ಇಷ್ಟು ನೆನಪಿಟ್ಟುಕೊಂಡ್ರೆ ಆಯಿತು. ಆಚಾರ್ಯರ ಪದ, ಬಿಂಬಕ್ರಿಯೆಯ ಏವ ಕ್ರಿಯಾವಾನ್, ಭಗವಂತ ಹೇಗೆ ಕ್ರಿಯಾ ಮಾಡಿಸಿದರೆ ಅವನ ಜೀವನ ಕ್ರಿಯಾ ಆಗುತ್ತೆ, ಇಲ್ಲದಿದ್ರೆ ಸರ್ವಥಾ ಇಲ್ಲ, ಉಸಿರಾಡಲೂ ಸಮರ್ಥರಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾರೆ. ಆ ರೀತಿಯಲ್ಲಿ ಹೇಳುತ್ತಾರೆ, ಶ್ರೀಪತಿ ಹರಿರೇವ ಮುಖ್ಯಕರ್ತ, ಶ್ರೀಹರಿಯೇ ಮುಖ್ಯಕರ್ತ, ಆತನನುಸರಿಸಿ ಬ್ರಹ್ಮಾದಿ ದೇವತೆಗಳು ಕರ್ತೃಗಳಾಗಿ ನಿಂತಿದ್ದಾರೆ, ಅವರ ಅಧೀನ ಕರ್ತ ನಾನು, ತನ್ನಿಯತಃ ಕರ್ತ ಅಹಂ ತು, ನಾನಾದರೂ ಅವರು ಮಾಡಿಸಿದಂತೆ ಮಾಡುವವ. ಅರ್ಥ ಆಯಿತೋ ಆಗಿಲ್ಲ, ಒಂದ್ಸಲ ಹೇಳ್ತೀರಾ? ದೇವರೇ, ಯಾಕೆ ನಾಚಿಕೆ ಯಾಕೆ? ದೊಡ್ಡ ಮಂತ್ರ ಇದು, ಇದು ನಿತ್ಯ ಚಿಂತನೆ ಮಾಡಲೇಬೇಕು ಅಲ್ವಾ? ಇದು ಮತ್ತೆ ಇಲ್ಲೇ ನಾಚಿಕೆ ಬಿಟ್ರೆ ಮನೆಗೆ ಹೋದ್ರೆ ಇನ್ನೂ ಪೂರ ಹೋಗ್ಬಿಡುತ್ತೆ. ದೇವರೇ ಸ್ವತಂತ್ರ ಕರ್ತ, ಆತನ ಅಧೀನವಾಗಿ ಬ್ರಹ್ಮಾದಿ ಪುಷ್ಕರಾಂತ ಸಕಲ ದೇವತೆಗಳು ನನ್ನಲ್ಲಿ ನಿಂತು ನನ್ನ ಮೂಲಕ ಕಾರ್ಯ ಮಾಡಿಸ್ತಾ ಇದ್ದಾರೆ, ನಾನು ಅವರ ಅಧೀನನಾದ ಕರ್ತ. ಬಂತ? ಇದು ಸದಾ, ಈ ಟ್ಯಾಬ್ಲೆಟ್ ಸದಾ ಹಾಕ್ತಾ ಬರಬೇಕು. ಯಾವಾಗ ಹಾಕಬೇಕು ಅಂದರೆ ನಮ್ಮಲ್ಲಿ ಟ್ಯಾಬ್ಲೆಟ್ ಹಾಕಿ ಅಂತ ಹೇಳ್ತಾರೆ, ಯಾವಾಗ ಸ್ವಲ್ಪ ನೋವು ಜಾಸ್ತಿ ಬಂದಾಗ ಠಕ್ ಅಂತ ಟ್ಯಾಬ್ಲೆಟ್ ಹಾಕ್ತಾ ಇರ್ತೀವಿ, ಹೌದಾನೆ? ಅದಕ್ಕೆ ಈ ನೋವು ಯಾವಾಗ ಯಾವಾಗ ಬರುತ್ತೆ, ಮಾಮೂಲಾಗಿದ್ದಾಗ ಅಷ್ಟು ನೋವು ಬರಲ್ಲ, ಹಾಕ್ತಾ ಇರಿ ಟ್ಯಾಬ್ಲೆಟ್ ಅಂತ ಹಾಕ್ತಾ ಇರಬೇಕು. ಸ್ವಲ್ಪ ಡಬಲ್ ಡೋಸ್ ಯಾವಾಗ ಹಾಕಬೇಕು ಅಂದರೆ ನೀವು ವಿಶೇಷ ಕಾರ್ಯಕ್ರಮಗಳು ಮಾಡ್ತೀರಲ್ಲ, ಅಥವಾ ಏನಾದರೂ ಹಾಡು ಹೇಳೋದು, ಪ್ರವಚನ ಮಾಡೋದು, ಏನಾದರೂ ವಿಶೇಷವಾಗಿ ಹೋಮಗಳು ಅದು ಇದು ಮಾಡಿ ಊಟಗಳಿಗೆ ಹಾಕಿ ಮಾಡ್ತೀರಲ್ಲ, ಅವತ್ತು ಫುಲ್ ಡೋಸ್ ಹಾಕೊಂಬಿಡಿ. ಯಾರು ಈ ಶುಗರ್ ಇದ್ದವ್ರು ಹಾಕೊಳ್ತಾರೆ, ಫುಲ್ ಸಿರಂಜಿ ಹಾಕೊಂಡ್ಬಿಡ್ತಾರೆ, ಮೊದಲು ಊಟಕ್ಕೆ ಮೊದಲು ಹಾಕೊಂತಾರೆ, ಆ ಥರ ಹಾಕೊಂಬಿಡಿ. ಯಾಕೆ? ಎಲ್ಲರೂ ಬಂದೇ ಬರ್ತಾರೆ ನೀವು ಕಾರ್ಯಕ್ರಮ ಮಾಡಿದ್ದಕ್ಕೆ. ನೀವೇ ಮಾಡಿದ್ದೀರಾ, ನೀವೇ ಮಾಡಿದ್ದೀರಾ, ನೀವೇ ಮಾಡಿದ್ದೀರಾ, ನೀವೇ ಚಂದ, ನೀವೇ ಅಂದ ಎಲ್ಲ ಹೇಳ್ತಾರೆ. ಅವಾಗ ಅದು ಯಾವುದು ನಿಮ್ಮನ್ನು ತಾಗಬಾರದು, ಒಳಗೆ ಇಂಜೆಕ್ಷನ್ ಹಾಕೊಂಡಿರಬೇಕು, ಅವಾಗ ಟ್ಯಾಬ್ಲೆಟ್ ಕೆಲಸ ಮಾಡ್ತಾ ಇರುತ್ತೆ. ಇವರೆಲ್ಲ ಹೇಳ್ತಾರೆ, ನೀವೇ ಮಾಡಿಸಿದ್ರಾ, ಯಶನ ಮಾಡಿಸಿದ್ರಾ, ಅಯ್ಯೋ ಅಯ್ಯೋ ಅಂದ್ರೆ ಅಯ್ಯೋ ನಾನೇನು ಮಾಡಿಸಿಲ್ಲ, ಸ್ವಾಮಿ ಮಾಡಿಸಿದ, ಸ್ವಾಮಿ ಮಾಡಿಸಿದ, ಒಳಗೆ ಟ್ಯಾಬ್ಲೆಟ್ ಕೆಲಸ ಮಾಡ್ತಾ ಇರುತ್ತೆ. ಅವಾಗ ನಾವು ಬೀಳಲ್ಲ, ಚೆನ್ನಾಗಿರ್ತೇವೆ. ಇಲ್ಲ, ಅವರು ಹೇಳಿದ್ದೇ ಕೆಲಸ ಮಾಡಿತಾ, ಕೃತಾರ್ಪಣ, ಮಾಡಿದ್ದು ಹೋಯಿತು, ನಾವು ಹೋದು. ಅಲ್ಲ, ಮಾಡಿದ್ದು ಹೋಗುತ್ತಾ? ನಾ ಮಾಡಿದೆ ಅಂದುಕೊಂಡ್ರೆ ಮಾಡಿದ್ದು ಹೋಗುತ್ತಾ? ದಾಸರು ಚೆನ್ನಾಗಿ ಹೇಳುತ್ತಾರೆ, ಪ್ರಮಾಣ ಪುರಸ್ಸರವಾಗಿ ಹೇಳುತ್ತಾರೆ, ನಾನು ನನ್ನದು ಎಂಬ ಜಡಮತಿ ಮಾನವರು ಏನೇನು ಮಾಡುವ ಕರ್ಮಗಳು, ದಾನವರು ಸೆಳೆದೊಯ್ಯವರಲ್ಲದೆ ಶ್ರೀನಿವಾಸನು ಸ್ವೀಕರಿಸ ಮದ್ದಾನೆ ಕಪಿತ್ಥ ಫಲ ಭಕ್ಷಿಸಿದ ಬೋಲಹುದು. ದೈತ್ಯರಿಗೆ ಪವರ ಪಟಾರ್ನಿ ಕೊಟ್ಟಂಗಾಗುತ್ತಂತೆ. ನಾನು ಅಂತ ನಾವು ಅಂದ್ಬಿಟ್ರೆ ಅವರೇ ತಗೊಂಡೋಗ್ಬಿಡ್ತಾರೆ ನೋಡಿ. ಎಷ್ಟು ಇಷ್ಟು ಕಾಲ ಗೊತ್ತಿಲ್ಲ, ಮೇನ್ ಸೀಕ್ರೆಟ್ ಇದು, ಇದನ್ನು ಕಳ್ಕೋಬೇಕೆಂಬುದೇ ಗೊತ್ತಿಲ್ಲ. ಇದನ್ನ ಮೇಲೆ ಕಲ್ಲು ಹಾಕಿ ಹಾಗೇ ಏನೋ ಸಾಧನೆಗಳು ಮಾಡಿ ನಾನು ನಾನು ಅಂತ ಒಗ್ಗರಣೆ ಕೊಡ್ತಾ ಬಂದುವಲ್ಲ. ಇಷ್ಟು ಕಾಲ ಕಾರ್ಯಕ್ರಮಗಳಿಗೆಲ್ಲ ಏನು ಸಾಧನೆ ಮಾಡಿದ್ರು, ಪಾಯಸ ಮಾಡಿ ಕಿರೋಸಿನಿಂದ ಚಿಮಣೆಣ್ಣೆಯಿಂದ ಒಗ್ಗರಣೆ ಕೊಟ್ಟಂತಾಯ್ತು. ಮಾಮೂಲಿ ಎಣ್ಣೆಯಿಂದ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಟೇಸ್ಟ್ ಪರವಾಗಿಲ್ಲ, ಡಿಫ್ರೆಂಟ್ ಅಂತ ತಿನ್ಬಹುದು. ಚಿಮಣೆಣ್ಣೆಯಿಂದ ಕೊಟ್ರೆ ತಿನ್ಲಿಕ್ಕಾಗುತ್ತಾ, ವಾಸನೆ ಮಾಡ್ಲಿಕ್ಕಾಗಲ್ಲ. ಆ ಥರ ಆಗ್ತಾ ಇದೆ ಅಂದ್ರೆ ನಾವು ಮಾಡಿದ ಸಾಧನೆಗಳೆಲ್ಲ ನಾನು 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 ಅಂತ ಬಂದದ್ದಕ್ಕೆ ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಟ್ಯಾಬ್ಲೆಟ್ ಹಾಕ್ಕೊಳ್ಳಿ. ಅದು ಹಾಕೊಳ್ತಾ ಬಂದ್ರೆ ಏನಾಗುತ್ತೆ, ತನ್ಮೂಲಕಸ್ಯ ಅಜ್ಞಾನ ಹೋಗ್ಬಿಡುತ್ತೆ. ನಾನೇ ಕರ್ತ ಎಂಬ ಅಜ್ಞಾನ ಹೋಗುತ್ತೆ. ಅಭಿಮಾನ ಏನು, ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನಸ್ಯ ನಿವೃತ್ತಿ. ಕರ್ತೃತ್ವ ಸ್ವಾತಂತ್ರ್ಯ ಅಭಿಮಾನ ಅಂದ್ರೆ ನಾನೇ ನಾನೇ ಎಂಬುದು ಹೋಗ್ತಾ 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 ಬರುತ್ತೆ. ಒಬ್ಬರು ಜ್ಞಾನಿಗಳು ಎಲ್ಲೋ ಒಂದು ಕಡೆ ಹೋಗಿದ್ರು, ಹೋದಾಗ ಅವರನ್ನು ಕರೆಸಿ ಮಠದಲ್ಲಿ ಇಳಿಸಿಕೊಂಡು ಎಲ್ಲ ಮಾಡಿದ್ದಾರೆ. ಅವತ್ತು ಪಾರಾಯಣ, ಹರಿಕಥಾಮೃತ ಸಾರ, ಸುಮಧ್ವಜಯ ಎಲ್ಲ ಪಾರಾಯಣ ಇತ್ತು. ಎಲ್ಲ ಮುಗಿಸಿ ಅದಕ್ಕೆ ನಿಯಾಮಕರಾದ ವ್ಯಕ್ತಿ ಅವರಲ್ಲಿ ಕೂತ್ಕೊಂಡು ಪಾರಾಯಣ ಮಾಡಿಕೊಳ್ತಾ ಇದ್ರೆ ಬಂದು ಆಚಾರ್ಯರಿಗೆ ನಮಸ್ಕಾರ ಮಾಡಿ, ಆಚಾರ್ಯ ಏನಪ್ಪ ಇವತ್ತು ಇಷ್ಟು ಪಾರಾಯಣ ನಾವು ಮಾಡಿದ್ವು, ಇಷ್ಟು ಪಾರಾಯಣ ಅವರು ಮಾಡಿದ್ರು ಅಂತ ಹೇಳ್ತಾ, ಯಾವಾಗ್ಲೂ ನಾವೇ ಕಡಿಮೆ ಮಾಡ್ತಾ ಇದ್ವು, ಅವರೇ ಹೆಚ್ಚು ಮಾಡ್ತಾ ಇದ್ರು, ಈ ಸಲ ನಾವು ಜಾಸ್ತಿ ಮಾಡಿಬಿಟ್ಟು ಆಚಾರ್ಯ, ನಿಮ್ಮ ಆಶೀರ್ವಾದ ಬೇಕು, ಎಷ್ಟು ಪುಣ್ಯ ಬಂದಿರಬೇಕು ನೀವು ಹೇಳಿ ಸ್ವಲ್ಪ. ಅವರಂದ್ರಂತೆ, ಅಯ್ಯ ನೀವು ಸಾಧನೆ ಮಾಡಿದ್ದು ಸತ್ಯ, ಪುಣ್ಯ ಬಂದದ್ದು ಸತ್ಯ, ಅಲ್ಲಿ ನೋಡಿ ಆ ಬಾಗರ ಹತ್ರ ಕಲಿ ಇದ್ದಾನಲ್ಲ ಅವನೇ ಹೊತ್ಕೊಂಡು ಹೋದದ್ದು ಸತ್ಯ. ಯಾಕಾಚಾರ್ಯ ಹಾಗಂತೀರಾ? ಹೌದಯ್ಯ, ನಾನು ನಾನು ಅಂತ ಬಂತಲ್ಲ, ಅದು ಬಾರದೇ ಮಾಡಬೇಕು, ಅದೇ ಬಂದ್ರೆ ಇಷ್ಟು ಸಾಧನೆ ಮಾಡಿದ್ದು ಏನು ಉಪಯೋಗ ಅಲ್ವಾ, ಇಷ್ಟು ಹೇಳಿದರು. ಅವಾಗ ಒಂದು, ನಾನು ಅದು ಹೇಳದಿದ್ರೆ ಇಷ್ಟು ಹೇಳಿ ಕೂಡ ನಿಮ್ಮಲ್ಲಿ ಭಯ ಹುಟ್ಟಾಕಿದ್ದಂಗಾಗುತ್ತೆ, ನನಗೆ ಆ ದೋಷ ಬರುತ್ತೆ. ಇಷ್ಟು ಕಾಲ ಸಾಧನೆ ಮಾಡ್ತಾ ಇದ್ವಿ, ಈ ಅಹಂಕಾರ ಕೂತಿದೆ ನಮ್ ಕೈಯಲ್ಲಿ, ಏನಿಲ್ಲ, ಸ್ವಾಮಿ ಕೊಡ್ತಾ ಇದ್ದಾನೆ ನಮ್ ದೋಷಾನುಸಾರವಾಗಿ, ನಾವೇನ್ ಮಾಡೋದು? ಹಾಗಾದ್ರೆ ನಾವು ಮಾಡಿದ ಸಾಧನೆ ಎಲ್ಲ ತಿಪ್ಪೆಯಲ್ಲಿ ಹೋಯ್ತಾ ಬರಬೇಕು. ಆಚಾರ್ಯ ನಮಸ್ಕಾರ. ಅವಾಗ ಸಂಶಯ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಇಲ್ಲದಿದ್ರೆ ಇದು ತಿಳ್ಕೊಳ್ಳದಿದ್ರೆ ನಮ್ಗೆ ಬಹಳ ಕಷ್ಟ ಆಗ್ಬಿಡುತ್ತೆ. ಈ ಏನು ಅಹಂಕಾರ ಬರ್ತಾ ಇದೆ, ಈ ಅಹಂಕಾರ ಬಂದದ್ದಕ್ಕೆ ನಮ್ಗೆ ಗೊತ್ತಿಲ್ಲದೇ ಬಂದು ಕೂತಿರುತ್ತದು. ಇಷ್ಟು ಉಪನ್ಯಾಸ ಕೇಳಿದ್ರು, ಶಾಸ್ತ್ರ ಓದಿದ್ರು, ಇಡೀ ಗ್ರಂಥಗಳೆಲ್ಲ ಬಾಯಿಪಾಠ ಮಾಡಿದ್ರು ಕೂಡ ದೆವ್ವ ಕೂತೇ ಇರುತ್ತದು. ಯಾಕೆ? ನಮ್ಮ ಕರ್ಮ ಕೂತಿದ್ದ ಕಾಲ ಆ ಸ್ವಾಮಿ ಕೂಡಿಸೇ ಇರ್ತಾನೆ, ಕೂಡಿವನಲ್ಲಿ ಅಂತ. ಮತ್ತೆ ಅದು ಹೋಗೋದೆ ಹಾಗೆ ಅಲ್ಲಯ್ಯ ಸ್ವಾಮಿ, ನಾವಾಗಿ ನಾವು ಈ ಅಹಂಕಾರ ತಂದುಕೊಂಡು ಸಾಧನೆ ಕಾಲಕ್ಕೆ ಮಾಡಿದ್ದಿದ್ರೆ ನೀನು ಆ ಫಲವನ್ನು ತೆಗೆದು ಬಿಟ್ರೆ ಚೆನ್ನಾಗಿರುತ್ತೆ. ಆದರೆ ಅಹಂಕಾರ ಕೊಡೋದೇ ನೀನು, ಅಂದ್ರೆ ನಮ್ಮೊಳಗೆ ಇದೆ ಅದನ್ನ ಕೊಡೋದೇ ನೀನು, ಬೇಡ ಅಂದ್ರೂ ಬಿಡಿಸಲ್ಲ, ಬಿಡಿಸಲಿಕ್ಕಾಗಿ ಕೊಡತಾ ಇದೀಯ, ಅಂತ ಕಾಲಕ್ಕೆ ಸಾಧನೆ ಮಾಡಿಸ್ತಾ ಇದೀಯ. ಮತ್ತೆ ಒಂದು ಕಡೆ ಸಾಧನೆ ಮಾಡಿಸ್ತೀಯ, ಒಂದು ಕಡೆ ಅಹಂಕಾರ ಕೊಡತಾ ಇದೀಯ, ಮತ್ತೆ ಆ ಸಾಧನೆ ಮಾಡಿದ್ದೆಲ್ಲ ಧ್ವಂಸ ಆಗ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ ಹರಿಯೇ, ಮತ್ತೆ ನಾವು ಯಾಕೆ ಸಾಧನೆ ಮಾಡಬೇಕು? ದುಃಖ ಆಗತ್ತಲ್ವಾ, ಯಾಕೆ ಟೈಮ್ ವೇಸ್ಟ್ ಸುಮ್ಮನೆ? ಅವಾಗ ಹೇಳ್ತಾ ಇದ್ದಾರೆ, ಈ ಸಾಧನಾ ಭಾಗದಲ್ಲಿ ಭಗವಂತನೇ ನಮ್ಮಿಂದ ಎಲ್ಲಾ ಸಾಧನೆ ಮಾಡಿಸ್ತಾ ಚೂರು ಚೂರು ಜ್ಞಾನ ಕೊಡ್ತಾ ಕೊಡ್ತಾ ಮೇಲೆ ಕರ್ಕೊಂಡು ಬರ್ತಾ ಇದ್ದಾನಲ್ಲ. ಇದರಲ್ಲಿ ಈ ಮಾಡಿದ ಸಾಧನೆಯಲ್ಲಿ ಅಹಂಕಾರ ಬರುತ್ತಲ್ಲ, ಈ ಅಹಂಕಾರ ಪುಣ್ಯದಲ್ಲಿ ಭಾಗ ಮಾಡುತ್ತಾನೆ, ಚೂರು ಭಾಗ ಅನುಭವಕ್ಕಿಟ್ಟು ಮಿಕ್ಕದ್ದು ದೈತ್ಯರು ಹೊತ್ತು ಹೋಗುವಂತೆ ಮಾಡುತ್ತಾನಂತೆ. ದಾಸರಾಯ ಹೇಳಿದ ಸತ್ಯ, ನಾನು ನನ್ನದು ಎಂಬ ಮಾನವರು ಮಾಡಿದ ಕರ್ಮಗಳ ದಾನವರ ಸೆಳೆದೈವರು ಅಂತ ಹೇಳಿದರಲ್ಲ, ಹೋಗ್ಲಿ ಹೋಗ್ಲಿ ಅಂತ ಬಿಡ್ತಾನಲ್ಲಿಗೆ. ಕೊನೆಗೆ ಈ ಚಿಂತನೆ ಬೆಳೆಸಿ 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 ಬೆಳೆಸಿ, ಹರೇ ನೀನೇ ಮಾಡಿಸಿದ್ದು, ನೀನೇ ಮಾಡಿಸಿದ್ದು, ನೀನೇ ಮಾಡಿಸಿದ್ದು ಅಂತ ಸಂಕಲ್ಪಪೂರ್ವಕವಾಗಿ ಕೃಷ್ಣಾರ್ಪಣ ಬೆಳೆಸ್ತಾನಲ್ಲ, ಅವಾಗ ಏನು ಮಾಡುತ್ತಾನೆ ಅಂದ್ರೆ, ಆತನ ಕರುಣೆ ನೋಡಿ, ನಮ್ಮಿಂದ ಈ ಕರ್ಮ ಫಲಗಳನ್ನ ಹೊತ್ತುಕೊಂಡು ಹೋದ ದೈತ್ಯರು ಅದನ್ನ ತಿನ್ನಲಿಕ್ಕಾಗಲ್ಲ, ಇದು ಸೀಕ್ರೆಟ್. ಹೇಗೆ ಬ್ರಾಹ್ಮಣರ ಸೊತ್ತು ವಿಷವಾದರೂ ಜೀರ್ಣ ಆಗುತ್ತೆ, ಲೋಹ ಆದರೂ ಜೀರ್ಣ ಆಗುತ್ತೆ, ಬ್ರಾಹ್ಮಣರ ಸೊತ್ತು ಜೀರ್ಣ ಆಗಲ್ಲ ಅಂತ ಹೇಗೆ ಹೇಳುತ್ತಾರೋ, ಮೋಕ್ಷ ಯೋಗ್ಯ ಸಜ್ಜನರು ಮಾಡಿದ ಸಾಧನೆಗಳನ್ನ ಕಲ್ಯಾದಿ ದೈತ್ಯರು ಹೊತ್ತುಕೊಂಡು ಹೋದರೂ ಕೂಡ ಅವರ ಬಾಯಿಗೆ ಎಟಕಲ್ಲ, ಅಗ್ನಿಯಂತೆ ಉರಿತಾನೇ ಇರುತ್ತೆ. ಹೇಗೆ ಹೇಗೆ ಮಾಡುತ್ತಾನೆ ದೃಷ್ಟ ಅಂತ ಅಂದ್ರೆ, ದೇವತೆಗಳ ಕೈಗೆ ಬರಬೇಕಾದ ಅಮೃತ ದೈತ್ಯರು ಕದ್ದುಕೊಂಡು ಹೋಗುವಂತೆ ಮಾಡಿದ ಸ್ವಾಮಿ. ಹೌದೋ ಅಲ್ವೋ? ಮತ್ತೇನು ಮಾಡಿದ? ದೈತ್ಯರ ಕೈಯಿಂದ ತಾನೇ ತಗೊಂಡು ದೇವತೆಗಳಿಗೆ ಬಡಿಸಿದ. ಇಷ್ಟೇ ಆಗೋದು. ಹೇಗೆ ಜ್ಞಾನ ಕೊಡತಾನೆ, ಶರಣಾಗತರಾಗುವಂತೆ ಮಾಡುತ್ತಾನೆ. ಮಾಡಿ ಕಂಪಿಬತ್ಯ ಸೌ ನಿತ್ಯಂ ನಾಶುಭಂ ಸಹರಿಪ್ಪಿಬೇತ್ ಅಂತ ಹೇಳಿದಾಗ, ಪುಣ್ಯ ಸ್ವೀಕಾರ ಮಾಡುತ್ತಾನೆ, ಪಾಪವನ್ನ ಸ್ವೀಕಾರ ಮಾಡಲ್ಲ ಎಂಬುದಕ್ಕೆ ಅರ್ಥವಿಲ್ಲದ ಮಾತಾಗಿ ಹೋಗಿಬಿಡುತ್ತೆ. ಆತ ನಮ್ಮ ಪುಣ್ಯವನ್ನೂ ಸ್ವೀಕಾರ ಮಾಡಲ್ಲ, ಪಾಪವನ್ನೂ ಸ್ವೀಕಾರ ಮಾಡಲ್ಲ. ಸ್ವೀಕಾರ ಅಂದ್ರೆ ನಮಗೆ ಉಣಿಸಲಿಕ್ಕೆ ಅದನ್ನ ತನ್ನ ಹತ್ತಿರ ಇಟ್ಟುಕೊಂಡು ನಮಗೆ ಉಣಿಸ್ತಾನೆ. ಇದೇ ಸ್ವೀಕಾರ ಶಬ್ದದ ಅರ್ಥ ಅಷ್ಟೇ ಹೊರತು ತಾನು ತಿಂದು ಬಿಡುತ್ತಾನೆ ಎಂಬ ಅರ್ಥ ಸುತರಾಂ ತಪ್ಪದು. ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪಿವೆ ತಂದಾಗ, ಮತ್ತೆ ಶುಭಂ ಪಿಬತಿ ಅಂತ ಹೇಳುತ್ತಾರಲ್ಲ, ಈ ಶುಭ ಅಂದ್ರೆ ಏನು, ಪುಣ್ಯ ಅಂತ ಅರ್ಥ ಆಗಿಲ್ಲ ಇವಾಗ, ಇನ್ಯಾವುದು ಅಂದ್ರೆ ಇಲ್ಲಿ ನೋಡಿ ಅದು ಹೇಳುತ್ತಾರೆ, ಕ್ರಿಯಾ ಜ್ಞಾನ ಫಲಸ್ಯ ಮುಖ್ಯ ಭೋಕ್ತ ಶ್ರೀಪತಿ ಹರಿರೇವ ಅಂದ್ರು. ಶ್ರೀಹರಿಯೇ ಈ ಕ್ರಿಯಾ ಫಲ ಜ್ಞಾನದ ಫಲ ಇದರ ಮುಖ್ಯ ಭೋಕ್ತ ಅಂತ ಹೇಳ್ತಾ ಇದ್ದಾರೆ. ಅವಾಗ ಹೇಳ್ತಾರೆ ಕ್ರಿಯೆಯ ಫಲದ ಕರ್ಮದ ಫಲದ ಭೋಕ್ತೃ ದೇವರ ಅಲ್ಲೇ ಅಲ್ಲ ಅಂತ ಒಂದು ಕಡೆ ಹೇಳ್ತೀರಾ, ಇನ್ನೊಂದು ಕಡೆ ಸ್ಪಷ್ಟವಾಗಿ ಕ್ರಿಯಾ ಫಲ ಮುಖ್ಯ ಭೋಕ್ತ ಶ್ರೀಹರಿರೇವ ಅಂದ್ರೆ ಅರ್ಥ ಏನು? ಅವಾಗೆ ಮತ್ತೂ ಒಳಗೆ ಬರ್ತಾ ಇದ್ದಾರೆ. ಈಗ ಹಾಲು ಕುಡಿದುವು, ಹಾಲಿನ ಭೋಗದ ಅನುಭವ ಸ್ವಾಮಿ ಕೊಡ್ತಾ ಇದ್ದಾನೆ. ಹಾಲು ಕುಡಿದದ್ದು, ಹಾಲು ಕುಡಿದಾಗ ಅದರ ಸುಖ ನಮಗೆ ಹೇಗಾಯಿತು ಅಂದರೆ, ಹಾಲಿನೊಳಗೆ ಭಗವದ್ ರೂಪಗಳಿದ್ದು ಅದು ನಮ್ಮ ನಾಲಿಗೆಯಲ್ಲಿರುವ ಭಗವದ್ ರೂಪಗಳಿಗೆ ಸೇರಿದರೆ ರುಚಿ ಗೊತ್ತಾಯಿತು, ಸುಖ ಗೊತ್ತಾಯಿತು. ಈಗ ಸರಿಯಾಗಿ ಹೇಳಬೇಕಾದರೆ ನಮ್ಮೊಳಗಿರುವ ಭಗವಂತ ಹಾಲಿನಲ್ಲಿರುವ ರುಚಿಗಾಗಿ ಭಗವಂತ ಏನು ಮಾಡುತ್ತಾನೆ, ಪುಣ್ಯ ಫಲದೊಳಗಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಪುಣ್ಯ ಕರ್ಮದ ಫಲದೊಳಗಿರುವ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿ ಪುಣ್ಯ ಕರ್ಮದ ಫಲದ ಅನುಭವ ಜೀವನಿಗೆ ಕೊಡುತ್ತಾನೆ ಅಷ್ಟೇ ಹೊರತು ಪುಣ್ಯ ಕರ್ಮದ ಫಲ ತಾನು ತಿನ್ನಲ್ಲ, ಅದು ಜೀವನಿಗೆ ಕೊಟ್ಟು ಅದರೊಳಗಿರುವ ತನ್ನ ರೂಪ ಸ್ವೀಕಾರ ಮಾಡುತ್ತಾನೆ. ಆ ರೂಪ ಎಂಥದ್ದು? ಶುಭ, ಯಾವಾಗ್ಲೂ ಶುಭಕರವಾದ ದೇವನ ರೂಪ, ಯಾವ ದೋಷವಿಲ್ಲದ್ದು. ಸರಿ, ಇನ್ನೊಂದು ಫಲ ಉಣಿಸ್ತಾನೆ ನಮಗೆ, ಯಾವುದು? ಪಾಪಕರ್ಮದ ಫಲ ಅನುಭವ ಮಾಡಿಸ್ತಾನೆ. ಅದಾದ್ರೂ ಹೇಗ್ ಮಾಡಿಸ್ತಾನೆ ಅಂದ್ರೆ, ಪಾಪಕರ್ಮದ ಫಲದೊಳಗೂ ಭಗವದ್ ರೂಪ ಕೂತಿದೆ. ಅದು ನೋಡಿ, ಪಾಪಕರ್ಮದ ಫಲ ಅಶುಭ, ಪಾಪಕರ್ಮದ ಫಲ ಅಶುಭ. ಆ ಅಶುಭವಾದ್ದನ್ನು ಭಗವಂತ ಸ್ವೀಕಾರ ಮಾಡಲ್ಲ. ಆ ಪಾಪಕರ್ಮದ ಫಲದೊಳಗಿರುವ ತನ್ನ ರೂಪ ಏನಿರುತ್ತಲ್ಲ ಅದು ಶುಭಕರವಾದ್ದು, ಅದನ್ನ ಸ್ವೀಕಾರ ಮಾಡುತ್ತಾನೆ. ಹಾಗಾದರೆ ಪುಣ್ಯ ಪಾಪದ ಕರ್ಮದ ಫಲವನ್ನ ಉಣಿಸುವಾಗ ಮುಖ್ಯತಃ ಭೋಕ್ತ, ಇದು ಜೀವನಿಗೆ ಅನುಭವಕ್ಕೆ ಬರಬೇಕಾದರೆ ತನ್ನ ರೂಪಗಳನ್ನು ತಾನು ಸ್ವೀಕಾರ ಮಾಡಿದರೆ ಹೊರತು ಜೀವನಿಗೆ ಅನುಭವಕ್ಕೆ ಬರಲ್ಲ. ಆದ್ದರಿಂದ ತನ್ನ ರೂಪಗಳನ್ನು ತಾನು ಅನುಭವಿಸುವುದೇ ಮುಖ್ಯ ಭೋಕ್ತೃತ್ವ. ಅದನ್ನ ಅಂದ್ರು ಶುಭಂ ಪಿಬತ್ಯಸೌ ನಿತ್ಯಂ ನಾಶುಭಂ ಸಹರಿಪ್ಪಿಬೇತ್. ಆಯಾ ಪುಣ್ಯ ಪಾಪ ಕರ್ಮಗಳ ಮಧ್ಯದೊಳಗಿರುವ ತನ್ನ ಶುಭಕರವಾದ ರೂಪವನ್ನು ಸ್ವೀಕಾರ ಮಾಡತಾನಷ್ಟೇ ಹೊರತು ಆ ಕರ್ಮದ ಫಲ, ಅದು ಪುಣ್ಯಕರ್ಮದ ಫಲ ಆಗಲಿ ಪಾಪಕರ್ಮದ ಫಲ ಆಗಲಿ ಎರಡೂ ದೇವರಿಗೆ ಅಶುಭ, ಅದು ಸ್ವೀಕಾರ ಮಾಡಲ್ಲ ಎಂಬ ಅರ್ಥವನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇಲ್ಲದಿದ್ದರೆ ಶುಭಂ ಪಿಬತ್ಯಸೌ ನಿತ್ಯಂ ಅಂದಾಗ ಪುಣ್ಯ ಸ್ವೀಕಾರ ಮಾಡಿಬಿಡ್ತಾನೆ, ಪಾಪ ಸ್ವೀಕಾರ ಮಾಡಲ್ಲ ಎಂಬ ಅಪಾರ್ಥ ಆದೀತು. ಆ ರೀತಿ ಆಗಬಾರದು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ಭಗವಂತ ಕ್ರಿಯಾ ಜ್ಞಾನ ಫಲಸ್ಯ ಮುಖ್ಯತಃ ಭೋಕ್ತ ಶ್ರೀಪತಿ ಹರಿರೇವ. ಶ್ರೀಹರಿಯೇ ನನ್ನಿಂದ ಮಾಡಿಸಿದ ಏನು ಕರ್ಮಗಳ ಫಲವಿದೆ ಅದನ್ನ ಭೋಜನ ಮಾಡುವವ ಮುಖ್ಯ ಅವನೇ. ಯಾಕೆ ಅಂದ್ರೆ ಆ ಫಲದೊಳಗೆ ಫಲನಾಮಕವಾದ ಭಗವದ್ ರೂಪ ನಿಂತಿರುತ್ತೆ, ಅದನ್ನೇ ಫಲ ಅಂತ ಕರೆಯೋದು. ಫಲಕ್ಕೆ ಫಲ ಕೊಡುವ ವಿಶೇಷ ಶಕ್ತಿ ಕೊಡೋದೇ ಆ ಫಲನಾಮಕ ಭಗವದ್ ರೂಪ. ಅದನ್ನು ತಿಂದ್ರೆ ಸಾಕು, ಮಿಕ್ಕದೆಲ್ಲ ಸಿಪ್ಪೆ. ಅದಕ್ಕೆ ಮುಖ್ಯ ಭೋಕ್ತ ಅಂತ ಕರೆದರು. ನಂತರ ಬ್ರಹ್ಮಾದಿ ದೇವತೆಗಳೆಲ್ಲ ನಂತರ ಭೋಜನ ಮಾಡುವವರು. ನಾನು ಏನು ಫಲ ಬರ್ತಾ ಇದೆ ಅದು ಅವರಿಗೆಲ್ಲ ಶೇರ್ ಹೋಗುತ್ತೆ. ಒಂದು ಆಚಮನ ಮಾಡಿದರೆ ಎಲ್ಲ ಆಚಮನ ಫಲ ನಮಗೆ ಬರಲ್ಲ. ಅದರಲ್ಲಿ ದೇವರಿಗೆ ದೇವತೆಗಳಿಗೆ ಎಲ್ಲ ಶೇರ್ ಹೋಗಿ ಕೊನೆಗೆ ಚೂರು ನಮಗೆ ಬರುತ್ತೆ. ಅಯ್ಯೋ ಪುಣ್ಯಕ್ಕಾದ್ರೆ ಹೀಗೆ, ಪಾಪಕ್ಕಾದ್ರೆ ಅದರಲ್ಲೂ ಅಷ್ಟೇ. ದೇವರಷ್ಟು ಕರುಣಾವಂತ, ದೈತ್ಯರ ಮೂಲಕ ಮಾಡಿಸಿ ಒಂದು ತಪ್ಪು ಕೆಲಸ ಮಾಡಿದರೆ ಅದರಲ್ಲಿ ಸಾವಿರ ಅಲ್ಲ ಎಷ್ಟೋ ಭಾಗಗಳು ಮಾಡಿ ದೈತ್ಯರಿಗೆ ಕೊಟ್ಟು ಕೊನೆಗೆ ಚೂರು ನಮಗೆ ಉಳಿಸ್ತಾನೆ. ಅದಕ್ಕೆ ಹಾಹಾಕಾರ ಇದ್ದಿದೆ, ಇಡೀ ಪೂರ್ತಿ ಕೊಟ್ಟಿದ್ರೆ ನಮ್ಗೆ ಗತಿ ಏನಾಗಬೇಕಾಗಿತ್ತು. ಆದ್ದರಿಂದ ಆ ಭಗವಂತ ಈ ರೀತಿಯಾಗಿ ಅವನೇ ಮುಖ್ಯ ಭೋಕ್ತ, ಮಿಕ್ಕ ದೇವತೆಗಳೆಲ್ಲ ಅವನನುಸರಿಸಿ ಭೋಜನ ಮಾಡುತ್ತಾರೆ. ನನಗೆ ಈ ಕ್ರಿಯಾಫಲದ ಭೋಗ ಕೊನೆಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ನಂತರ ಇನ್ನೊಂದು ಅಭಿಮಾನ ಹೋಗಬೇಕಲ್ಲ. ಕಾರಕ ಸ್ವಾಮ್ಯಪಿ ಶ್ರೀಪತಿ ಹರಿರೇವ ಮುಖ್ಯ. ಇವೆಲ್ಲ ದೊಡ್ಡ ಮಂತ್ರಗಳು, ಸದಾ ಚಿಂತನೆ ಆಗ್ತಾ ಇರಬೇಕು. ಇದೇ ಸಾಧನೆ ಅಂದ್ರೆ ಅರ್ಥ ಆಗಿಲ್ಲ. ಸದಾ ಈ ಒಂದು ಚಿಂತನೆ ಸದಾ ಮಾಡುತ್ತಾ ಇರೋದೇ ಸಾಧನೆ. ಅದು ರಕ್ತದಲ್ಲಿ ಬಂದರೆ ಎಲ್ಲಾ ಮಂತ್ರಗಳ ಸಿದ್ಧಿ ತಾನಾಗಿ ಆಗ್ಬಿಡುತ್ತೆ. 10 ಮಾಡಿದರೆ ಸಾಕು ಸಿದ್ಧಿ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಇಂದ್ರಿಯಗಳೇನಿವೆ ಅದಕ್ಕೂ ದೇವರೇ ಮುಖ್ಯ ನಿಯಾಮಕ. ಇಂದ್ರ ಕಾರಕ ಸ್ವಾಮ್ಯಪಿ ಶ್ರೀಪತಿ ಹರಿರೇವ ಮುಖ್ಯ. ಇನ್ನ ಬ್ರಹ್ಮಾದಿ ದೇವತೆಗಳೆಲ್ಲ ನನ್ನ ಇಂದ್ರಿಯಗಳಲ್ಲಿ ನಿಂತಿದ್ದಾರೆ. ದೇವರಾದ ಮೇಲೆ ನೆಕ್ಸ್ಟ್ ಕಂಟ್ರೋಲರ್ಸ್ ಅವರೇ ದೇವತೆಗಳು, ಅವರನ್ನ ಪ್ರಾರ್ಥನೆ ಮಾಡಬೇಕು. ನಂತರ ಕೊನೆಗೆ ನಾನು. ಅರ್ಥ ಆಗಿಲ್ಲಲ್ಲ, ರೋಗ ಬರುತ್ತೆ ನಮಗೆ, ನಾನಾ ಇಂದ್ರಿಯಗಳಿಗೆ ರೋಗ ಬರುತ್ತೆ. ರೋಗ ಬಂದಾಗ ಡಾಕ್ಟರ್ ಹತ್ತೆ ಓಡ್ತೀವಿ ನಾವು, ಕೊನೆಗೆ ಅವರು ಕೈ ಎತ್ತಿ ಬಿಡ್ತಾರೆ. ಇನ್ನೊಂದು ವಾರ ದಿವಸ ಇರ್ತೀರಾ ಹೋಗ್ತೀರಾ, ವಾರ ಆದ್ಮೇಲೆ ನಮ್ಮ ಹತ್ರ ಬರಬೇಡಿ ಅಂದಾಗ ನೆನಪಾಗೋದು ಯಾರು, ಇಲ್ಲಿ ಕೂತಿರೋ ವೃಂದಾವನದಲ್ಲಿ ಹೋಗಿರುವ ಡಾಕ್ಟರ್ಸ್ ಜ್ಞಾಪಕ ಆಗ್ತಾರೆ. ಈ ಡಾಕ್ಟರ್ ಕೈ ಎತ್ತಿದ ಮೇಲೆ ಆ ಡಾಕ್ಟರ್ಸ್ ಜ್ಞಾಪಕ ಆಗ್ತಾರೆ. ಏನು ಡಾಕ್ಟರ್ ಹೊರಗೆ ಹಾಕ್ಬಿಟ್ಟು ಏನು ಅವರು ಎಷ್ಟೆಷ್ಟು ದುಡ್ಡು ತಗೋಬೇಕೋ ತಗೊಂಡ್ಬಿಟ್ಟು ಅಡ್ಮಿಷನ್ಗೆ ಆಪರೇಷನ್ಗೆ ಅದಕ್ಕೆ ಇದಕ್ಕೆ ಎಲ್ಲಾ ತಗೊಂಡು ಕೊನೆಗೆ ಇವನನ್ನ ಸಾಕು ಸಿಪ್ಪೆ ಮಾಡಿ ಹೊರಗೆ ಹಾಕಿದ ಕಾಲಕ್ಕೆ ಆವಾಗ ಗುರುಗಳ ಆಶ್ರಯ ಮಾಡುತ್ತೇವೆ. ಅದೇ ಮೊದಲೇ ಮಾಡಿದ್ರೆ ಫೀಸ್ ಕಮ್ಮಿ ಆಗ್ತಾ ಇತ್ತ, ಎಲ್ಲ ಹೋಗ್ತಾ ಇತ್ತ? ಅವರ ಆಶ್ರಯ ಮಾಡಿಕೊಂಡಿದ್ರೆ ತತ್ವಾಭಿಮಾನಿಗಳೇ ಸರಿಯಾದ ಡಾಕ್ಟರ್ಸ್. ಯಾಕೆ? ರೋಗ ತಂದು ಕೊಟ್ಟವರೇ ಅವರು, ಇಂದ್ರಿಯಗಳಿಗೆ ರೋಗ ತಂದವರೇ ಅವರು. ರೋಗ ತಂದವರನ್ನೇ ಕೇಳಿಕೊಂಡು ಬಿಡಿಸೋದವ್ರಿಗೆ ಗೊತ್ತಲ್ಲ. ಅವ್ರ ಕಾಲಕ್ಕೆ ಬೀಳದೆ ರೋಗ ಹೇಗೆ ಬಂತೋ ಗೊತ್ತಿಲ್ಲದ ಡಾಕ್ಟರ್ ಹತ್ರ ಹೋಗ್ತೀವಿ. ಆತ ಈ ರೋಗ ಹೇಗೆ ಬಂದಿದೆ ಅಂತ ಚೆಕ್ ಮಾಡ್ಲಿಕ್ಕೆ 20 ಟೆಸ್ಟ್ಗಳು ಬರೀತಾನೆ, ಹೌದು? ಅದರಲ್ಲೂ ಹೇಗೆ ಬಂದಿದೆ ಗೊತ್ತಿಲ್ಲ, ಬಂದಿದೆ ಅಂತ ಗೊತ್ತಾಗತ್ತಷ್ಟೇ. ಡಾಕ್ಟರ್ನ ಕೇಳಿ ಇದು ಹೇಗ್ ಬಂತು, ನಿಮ್ ಪ್ರಾರಬ್ಧ ಅಂತ ಹೇಳ್ತಾನೆ ಅಷ್ಟೇ, ಹೊರತು ಹೀಗ್ ಬಂದಿದೆ ಅಂತ ಹೇಳ್ತಾನ? ಯಾವ ಡಾಕ್ಟರು ಹೇಳಲ್ಲ, ಹೌದು? ಆದರೆ ಒಳಗಿದ ಡಾಕ್ಟರ್ಸ್ ಗೊತ್ತು. ಏನದು? ಈ ರೋಗಗಳು ಬರಲಿಕ್ಕೆ ಮುಖ್ಯ ಕಾರಣ ಏನು? ಆಂತರಂಗಿಕ ಕಾರಣ ನಮ್ಮ ಪಾಪ. ಆ ಪಾಪವನ್ನೇ ಬುಡವಾಗಿಟ್ಟುಕೊಂಡು ಶರೀರದಲ್ಲಿ ವಿಕಾರ ತರ್ತಾರೆ, ಅವರೇ ರೋಗ ಹುಟ್ಟಾಕ್ತಾರೆ, ಎಲ್ಲ ಕ್ರಿಯೇಟ್ ಮಾಡುತ್ತಾರೆ. ಮತ್ತೆ ಅವರ ಕಾಲು ಹಿಡಿದರೆ ಅವರೇ ಸರಿ ಮಾಡುತ್ತಾರೆ. ಹೇಗೆ ಮಾಡ್ತಾರೆ? ಅವರೇ ಬಂದು ಡೈರೆಕ್ಟ್ ಆಗಿ ಔಷಧ ಕೊಡಲ್ಲ, ಅದು ಲಾಸ್ಟ್ ಸ್ಟೇಜ್, ಅವ್ರು ಬರ್ತಾರೆ. ಈ ಫಸ್ಟ್ ಸ್ಟೇಜ್ ಎಲ್ಲ ಕೇಳಿಕೊಂಡ್ರೆ ಸರಿಯಾದ ಡಾಕ್ಟರ್ ಹತ್ರ ಹೋಗುವಂತೆ, 10 ಡಾಕ್ಟರ್ ಇದ್ರೆ ಯಾರ ಹತ್ರ ಹೋಗ್ಲಿ ಅಂತೆ, ಅವರೇ ಪ್ರೇರಣೆ ಮಾಡಿ ಆ ಡಾಕ್ಟರ್ ತಲೆಯಲ್ಲಿ ನಿಂತು ನಮ್ಮನ್ನ ಕರ್ಕೊಂಡು ಹೋದಾಗ ಸರಿಯಾದ ಔಷಧ ಕೊಡುವಂತೆ ಪ್ರೇರಣೆ ಮಾಡಿ ಔಷಧದೊಳಗೂ ಅವರೇ ಇದ್ದು ಸರಿ ಮಾಡಿ ಬಿಡುತ್ತಾರೆ. ಮತ್ತೆ ಹೌದು ಅಲ್ವೋ? ನಾನು ಸುಮ್ಮನೆ ಏನೋ ಪ್ರವಚನಕ್ಕೆ ಅಂತ ಒಂದು ಸಬ್ಜೆಕ್ಟ್ ಹೇಳ್ತಾ ಇಲ್ಲ, ಪ್ರಾಕ್ಟಿಕಲ್ಲಿ ನಾವು ಅಪ್ಲೈ ಮಾಡುತ್ತಾ ಇಲ್ಲ, ಎಲ್ಲ ಕೈಯಲ್ಲೇ ಇದೆ. ಯಾರೋ ಒಬ್ಬ, ಅವರ ಹಿರಿಯರೆಲ್ಲ ಮಹಾರಾಜರು, ನಿಧಿಯನ್ನ ಭೂಮಿಯಲ್ಲಿಟ್ಟಿದ್ದಾರೆ, ಅವನಿಗೆ ಆ ನಿಧಿಯ ಎಚ್ಚರ ಇಲ್ಲ, ಅಲ್ಲೇ ಕೂತು ಭಿಕ್ಷ ಬೇಡತಾ ಇದ್ದಾನೆ. ಆ ನಿಧಿಯಲ್ಲಿ ಒಂದು ನಾಣ್ಯ ಸಿಕ್ಕರೆ ಸಾಕು ಅವನ ಊರೆಲ್ಲ ಪರ್ಚೇಸ್ ಮಾಡಬಹುದು. ಅವನ ಕಳಗೆ ಇದೆ, ಅವನ ಕಳಗೆ ಇದೆ ಎಂಬುದು ಅವನಿಗೆ ಗೊತ್ತಿಲ್ಲ. ಅದಕ್ಕೆ ಭಿಕ್ಷೆ ಬೇಡತಾ ಇದ್ದಾನೆ. ನಾವೆಲ್ಲವೂ ಇಷ್ಟೇ, ಶ್ರೀಮದಾಚಾರ್ಯರು ಕೊಟ್ಟ ನಿಧಿ ನಮ್ಮಲ್ಲೇ ಕೂತಿದೆ, ಅದರ ಮೇಲೆ ಕೂತು ನಾನಾ ರೀತಿ ಭಿಕ್ಷಾ ಬೇಡತಾ ದೀನವಾಗಿ ಬದುಕ್ತಾ ಇದ್ದೇವೆ. ಇವಾಗ ನಮಗೆ ಬೇಕಾಗಿದ್ದೇನು ಅಂದ್ರೆ ನಮಗೆ ಎಷ್ಟು ಭಿಕ್ಷಾ ಹಾಕಬೇಕಾಗಿಲ್ಲ, ನಮ್ಮ ಬುಡದಲ್ಲಿರುವ ನಿಧಿಯ ಪರಿಚಯ ನಮಗೆ ಮಾಡಿಕೊಟ್ರೆ ಅವರು ನಮಗೆ ಉಪಕಾರಿಗಳು. ಹೌದು, ಅದು ಮಾಡಿದ್ದು ನಮ್ಮ ಅರಣ್ಯಕಾಚಾರ, ಏನೂ ಇಲ್ಲ, ನಮ್ಮ ನಿಧಿಯನ್ನೇ ನಮಗೆ ಪರಿಚಯ ಮಾಡಿಕೊಡತಾ ಇದ್ದಾರೆ. ನಿಮ್ಮೊಳಗೆ 24 ಜನ ಕಾರಕ ಸ್ವಾಮಿಗಳು ಅಂದರೆ ಇಂದ್ರಿಯಗಳ ಡಾಕ್ಟರ್ಸ್ ಎಲ್ಲ ಕೂತಿದ್ದಾರೆ. ಅವರ ಕಾಲೇ ಹಿಡಿಯಲ್ಲ, ಹೊರಗಿನವರ ಕಾಲ್ ಹಿಡಿತಾ ಒದ್ದಾಡ್ತಾ ಇರ್ತೀರಾ. ಅವರ ಪಾದ ಹಿಡಿದು ವಿಶೇಷವಾಗಿ ಅವರ ಒಳಗಿರುವ ಮೇನ್ ಡಾಕ್ಟರ್ ಶ್ರೀಹರಿ, ಅವನ ಪಾದ ಹಿಡಿದರೆ ಖಚಿತವಾಗಿ ನಮಗನುಗ್ರಹ ಮಾಡುತ್ತಾನೆ. ಅವಾಗ ಮತ್ತು ಪ್ರಶ್ನೆ, ಹಾಗಾದರೆ ನೀವು ಹೇಳಿದ ಪ್ರಕಾರ ಮಾಡಿದರೆ ಎಲ್ಲಾ ರೋಗ ಹೋಗ್ಬಿಡುತ್ತಾ? ಅಂದ್ರೆ ಹೋಗುತ್ತೆ. ಎಷ್ಟು ಹೋಗುತ್ತೆ? ಎಷ್ಟು ಕಳೀಬೇಕೋ ಅಷ್ಟು ಕಳೆಯುತ್ತಾನೆ. ಇಷ್ಟು ಕೇಳಬೇಕಂದ್ರೆ ದೇವರನ್ನು ಕೂಡ ಕೇಳಬೇಕಾಗಿದ್ದಿಷ್ಟಿದೆ. ಸ್ವಾಮಿ, ಈ ಜೀವನದಲ್ಲಿ ಯಾವ ರೋಗ ಇಲ್ಲದೆ ಯಾವ ದುಃಖ ಇಲ್ಲದೆ ನನ್ನ ಇಡಯ್ಯ ಅಂತ ಕೇಳಲೇಬಾರದಂತೆ. ದೊಡ್ಡ ತಪ್ಪದು, ತಪ್ಪದು, ನಮ್ಗೆ ಗೊತ್ತೇ ಇಲ್ಲ, ಕೇಳ್ತಾ ಇರ್ತೇವೆ. ಎಷ್ಟು ಕೇಳಬೇಕಂತೆ? ಸ್ವಾಮಿ, ಏನು ಬೇಕಾದರೂ ರೋಗ ಕೊಡು, ಏನು ಬೇಕಾದರೂ ದುಃಖ ಕೊಡು, ಅಡ್ಡಿ ಇಲ್ಲ, ನಿನ್ನ ಸೇವೆಗೆ ಅಡ್ಡಿ ಆಗದಂತೆ ಮಾಡಯ್ಯ ಅಂತ ಇಷ್ಟೇ ಕೇಳಬೇಕಂತೆ. ಅಲ್ಲ, ದುಃಖ ಎಲ್ಲ ಕಷ್ಟ ಅಲ್ಲ ತಡೆಯೋದು ಅಂದ್ರೆ ತಡ್ಕೊಂಬ ತಾಕತ್ತೊಂದು ಕೊಡು ಸಾಕು, ತಡ್ಕೊಂಬ ತಾಕತ್ತು ಕೊಡು. ಆ ತಾಕತ್ತು ಯಾವ ಟ್ಯಾಬ್ಲೆಟ್ ಇಂದ ಬರುತ್ತೆ? ನಿನ್ನ ನೆನಪಿನ ಟ್ಯಾಬ್ಲೆಟ್ ಇಂದ ಬರುತ್ತೆ. ಯಾವ ನೆನಪು? ಯಾವ ನೆನಪು ಅಂದ್ರೆ ದೇವರಿಗೆ ನಮಗೂ ಮಧ್ಯ ಕಮ್ಯುನಿಕೇಶನ್ ಗ್ಯಾಪ್ ತುಂಬಾ ಬಂದಿದೆ. ಕಮ್ಯುನಿಕೇಶನ್ ಗ್ಯಾಪ್ ಅಂತೀರಲ್ಲ, ದೇವರಿಗೂ ನಮಗೂ ಮಧ್ಯೆ ಬಹಳ ಬಂದಿದೆ. ಏನದು ಅಂದ್ರೆ, ಆತ ಏನೋ ನಮ್ಮನ್ನ ಈ ಕರ್ಮದ ಗಂಟು ಆದಷ್ಟು ಬೇಗ ಉಣಿಸಿಬಿಟ್ಟು ನಮ್ಮನ್ನ ಬೇಗ ಬೇಗ ಜನ್ಮಗಳು ಕೊಟ್ಟು ಮೋಕ್ಷಕ್ಕೆ ಕರಕೊಂಡು ಹೋಗಿ ಈ ದುಃಖವೆಲ್ಲ ತೆಗೆದು ಅಪ್ಪಿಕೊಂಡು ಸುಖ ಕೊಡಬೇಕು ಅಂತ ಅವನ ತಲೆಯಲ್ಲಿ. ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋಗ್ಬೇಕಾದ್ರೆ ಕರ್ಮದ ಗಂಟು ಕೂತಿದೆ, ಆದಷ್ಟು ಬೇಗ ತಿನ್ನಿಸಿ ದುಃಖ ಕೊಟ್ಟು ಬಡಿಸಿ ಹೊಡೆದು ಮಾಡಿ ನಮ್ಮನ್ನ ಕರ್ಕೊಂಡು ಹೋಗಿ ಅಲ್ಲಿ ಸುಖವಾಗಿಡಬೇಕು ಅಂತ. ನಾವೇನು ಅದರ ಅರ್ಥವೇ ಮಾಡಿಕೊಂಬಲ್ಲ, ಈ ಜನ್ಮ ಕೊಟ್ಟಿದ್ದಾನೆ ಇಲ್ಲೇ ಇರಬೇಕು, ಸುಖವಾಗಿರಬೇಕು, 24 hours ನಂಗೆ ದುಃಖವೇ ಬರಬಾರದು ಅಂತ ರಿವರ್ಸ್ ಆಗಿ ದೇವರನ್ನ ಕೇಳತಾ ಇದ್ದೇವೆ. ದೇವ ಅಂತಾನೆ, ಎಲ ಮಹಾರಾಯ, ನಿನ್ನ ಇಲ್ಲಿಂದ ಬೇಗ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇಲ್ಲೇ ಇಡು ಅಂತ ನೀ ಕೇಳ್ತೀಯಲ್ಲ, ಇಲ್ಲೇ ಇಡು ಅಂತ ನೀ ಕೇಳ್ತೀಯಲ್ಲ. ಹುಡುಗರಿರ್ತಾರೆ, ಅವರನ್ನ ಚೆನ್ನಾಗಿ ಹುಟ್ಟಿದ ಕೂಡಲೇ ಇವರಿಗೆ ನೋಡಿ, ಹೊಟ್ಟಾಗಿರುವ ಕಾಲಕ್ಕೆ ಅಪ್ಪ ಅಮ್ಮ ಪ್ಲಾನ್ ಶುರು ಮಾಡುತ್ತಾರೆ ಮಕ್ಕಳು. ಅದೇನು ಗಂಡೋ ಹೆಣ್ಣೋ ಗೊತ್ತಾಗಿಲ್ಲ. ಅವಾಗೆ ಈ ಹುಟ್ಟೋದು ಹೆಣ್ಣಾದರೆ ಹೇಗಿರಬೇಕು, ಗಂಡಾದ್ರೆ ಹೇಗಿರಬೇಕು, ಅದು ಡಾಕ್ಟರ್ ಆಗ್ಬೇಕಾ, ಇಂಜಿನಿಯರ್ ಆಗ್ಬೇಕಾ, ಏನಾಗ್ಬೇಕು ಎಲ್ಲಾ ಪ್ಲಾನ್ ಮಾಡಿ ಹುಟ್ಟಿದ ಕೂಡಲೇ ಅವ್ರನ್ನ ಸ್ಕೂಲ್ಗೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಹೌದಾ? ಕೂಸು, ನಾನು ಅಪ್ಪನಾಣೆ ಹೋಗಲ್ಲ ಅಂತ ಅಳುತ್ತದು, ಇಲ್ಲೇ ಮನೆಯಲ್ಲೇ ಇರ್ತೇನೆ ಅಂತ. ನೀ ಹೋಗೋ ಅಂತ. ಅವಾಗ ಕೂಸಿನ ಕಣ್ಣಿಗೆ ಅಪ್ಪ ಅಮ್ಮ ಬ್ರಹ್ಮರಾಕ್ಷಸದ ತರ ಕಾಣಿಸ್ತಾ ಇರ್ತಾರೆ. ಹೌದಲ್ವಾ? ಇವರನ್ನ ಹೊಡೆದು ಹೊರಗಾಕ್ತಾರೆ, ಆ ಟೀಚರು ಹೊಡಿತಾರೆ, ನನ್ನ ಜೀವನೆಲ್ಲ ನರಕ ಮಾಡ್ತಾ ಇರಲ್ಲ ಸೇರಿ ಅಂತ. ಆದರೆ ದೊಡ್ಡದಾದ್ಮೇಲೆ ಗೊತ್ತಾಗುತ್ತೆ ಮಾಡಿದ ಒಳ್ಳೇದು ಅಂತ. ಹಾಗೆ ದೇವರು ನಮಗೆ ಬಡದು ಬಡದು ದುಃಖಗಳು ಕೊಡ್ತಾ ಇದ್ದಾನಲ್ಲ, ಅದು ಒಳ್ಳೇದಕ್ಕೆ ಎಂಬುದು ತಿಳಿಸಿಕೊಡುತ್ತಾ ಇದ್ದಾರೆ. ಅದಕ್ಕೆ ದಾಸರಾಯರು ತುಂಬಾ ಸುಂದರವಾಗಿ ಹೇಳುತ್ತಾರೆ, ಹಾನಿ ಲಾಭ ಕ್ಲೇಶ ಮೋದ ಏನು ಆವ ಕ್ಷಣ ಕೊದಗಲು ಪ್ರಾಣೇಶ ವಿಠಲ ಕರುಣೆಯಿಂದ ತಾನೇ ಕೊಟ್ಟನೆಂಬ ಸುಮತಿ. ನಮಗೆ ಪ್ರಾಣೇಶ ವಿಠಲ ತಾನೇ ಕೊಟ್ಟನೆಂಬ ಸುಮತಿ ಇದೆ. ಅದಕ್ಕೆ ದೇವರು ಸರಿ ಜಗಳ ಆಡ್ತಾ ಇರ್ತೀವಿ, ಯಾಕೆ ಕೊಟ್ಟಿಯ ಯಾಕೆ ಕೊಟ್ಟಿಯ ಅಂತ. ಅವನೇ ಕೊಟ್ಟಿದ್ದಾನೆಂಬ ಜ್ಞಾನ ಇದ್ದದಕ್ಕಾನೆ ಜಗಳ ಆಡೋದು. ಆದರೆ ಕರುಣೆಯಿಂದ ಕೊಟ್ಟ ಅಂಬೋದಿಲ್ಲ, ಕರುಣೆಯಿಂದ ಕೊಟ್ಟ ಅಂತ ಬಂದ್ರೆ ಜಗಳಾಡೋ ಪ್ರಸಕ್ತಿಯೇ ಇಲ್ಲ, ಸೈಲೆಂಟ್ ಪ್ಲಾಸ್ಟರ್ ಬಿದ್ದ್ಬಿಡುತ್ತೆ. ಹೌದಲ್ವೋ? ಸ್ವಾಮಿ, ಇವತ್ತು ನನ್ನ ಕೈ ಮುರಿದಯ್ಯ, ನೀನ್ ಮಹಾಕರುಣಾವಂತ, ಅದು ಏನಿತ್ತೋ ನನ್ನ ಪ್ರಾರಬ್ಧ, ನನ್ನ ತಲೆಯೇ ಕತ್ತರಿಸಿ ಹೋಗ್ಬೇಕಾಗಿದ್ದು ಕೈ ಮುರಿದು ಕೂಡಿಸಿದೀಯ, ನೀ ಮಾಡಿಸಿದ್ದು ಸರಿಯೇ ಅಂತ ಬಂತ. ಹ ಸುಧಾ, ಓದಿದ್ದೋ ಕೇಳಿದ್ದೋ ಅನುಭವಕ್ಕೆ ಬರ್ತಾ ಇದೆ ಅಂತ ಅರ್ಥ. ಇಲ್ಲ, ಎಲ್ಲ ತಲೆಯಲ್ಲಿ ಕೂತಿದೆ, ಯಾಕೋ ಕೈ ಮುರಿದಿ ಅಂದೆ ಕೃಷ್ಣ.
ಏನು ಸ್ಟೇಜ್ ಆರಂಭದ ಸ್ಟೇಜ್ಗೂ ಬರಲಿಲ್ಲ ಅಂತ ಹೇಳ್ತಾರೆ. ಅಂತ ಸ್ಟೇಜ್ ಅಲ್ಲಿ ಟಾಪ್ ಮೋಸ್ಟ್ ಸ್ಟೇಜ್ಗೆ ಮುಟ್ಟಿದವರೇ ನಮ್ಮ ಅರಣ್ಯಕಾಚಾರ್ಯರು. ಅವರು ಪರಿಚಯ ಮಾಡಿಕೊಡುತ್ತಾರೆ ನಮ್ಮ ಸ್ವಾಮಿಯನ್ನ ಹೀಗೆ ಕೇಳಿ. ಹಾಗಾದರೆ ಇಂದ್ರಿಯಗಳಿಗೂ ನಿಯಾಮಕರವರೇ. ಇನ್ನ ಕೊನೆಗೆ ಹೇಳ್ತಾ ಇದ್ದಾರೆ, ಫಲ ಸ್ವಾಮ್ಯಾಭಿಮಾನ. ನಾನೇನು ಫಲ ಪಡೀತಾ ಇದ್ದೇನೆ, ಫಲ ಪಡೆಯೋದಾದರೂ ಕೂಡ ಅದಕ್ಕೆ ನಿಯಾಮಕ, ಫಲ ಬರಲಿಕ್ಕೆ ಸ್ವಾಮಿ ಶ್ರೀಹರಿಯೇ, ದೇವತೆಗಳು ಅದಕ್ಕೆ ನಿಯಾಮಕರು, ಕೊನೆಗೆ ನಾನು. ಅರ್ಥ, ಯಾವ ಕರ್ಮ ಮಾಡಿದರೂ ಮೊದಲೇ ಸಂಕಲ್ಪಗಳು ಮಾಡಬೇಡ. ಈ ಕರ್ಮ ಮಾಡ್ತಾ ಇದ್ದೇನೆ ಇದಕ್ಕಿಷ್ಟೇ ಬರಲಿ ಅಂತ ಫಿಕ್ಸ್ ಆಗಿ ಕೊಡಬೇಡ. ಯಾವುದಕ್ಕೇನು ಕೊಡಬೇಕೋ ನನಗ್ ಗೊತ್ತೋ, ಏನು ಯಾವುದಾಗುತ್ತೋ ನನಗ್ ಗೊತ್ತೋ ನಿನಗ್ ಗೊತ್ತಿಲ್ಲ. ಅದಕ್ಕೆ ದಾಸರು ಹೇಳ್ತಾರೆ, ನಾವೇನೋ ಸಾಧನೆ ಗೇಣು ಮುಂದಾಯಿತು ಅಂತ ಖುಷಿ ಪಡ್ತಾ ಇರ್ತೇವೆ, ಅದು ಮೊಳ ಹಿಂದಾಗಿರುತ್ತೆ ಅದು ಗೊತ್ತಾಗಲ್ಲ ಅಂದ್ರು. ಆ ರೀತಿಯಲ್ಲಿ ಅದಕ್ಕೆ ಕೃಷ್ಣ ಹೇಳಿದ್ದು, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂದ್ರೆ, ಈ ಫಲ ಪಡ್ಕೊಳ್ಳೋ ರೀತಿ ನಿಂಗೆ ಗೊತ್ತೇ ಇಲ್ಲೋ ಮಹಾರಾಯ, ಏನೋ ಮಾಡ್ಲಿಕ್ಕೆ ಹೋಗ್ತಿ, ಏನೋ ಮಾಡಿ ಕೂತಿರ್ತೀಯ. ಅದಕ್ಕೆ ನೋಡಿ, ಏನಾದರೂ ಕರ್ಮ ಮಾಡ್ಲಿಕ್ಕೆ ಹೋಗ್ತೀವಿ, ಅದರಲ್ಲಿ ಎಷ್ಟು ಲೋಪಗಳು 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 ಬರ್ತಾ ಇರುತ್ತೆ. ತ್ವಷ್ಟು ಪ್ರಜಾಪತಿಗಳಂತವರೇ ಮಹಾಜ್ಞಾನಿಗಳು, ಅವರು ಯಜ್ಞ ಮಾಡಿದಾಗ ಒಂದು ಸ್ವರ ತಪ್ಪಾದರೆ, ಇಂದ್ರನನ್ನು ಕೊಲ್ಲುವವ ಬರಲಿ ಅಂತ ಮಾಡಿದರೆ ಯಾಗ ಇಂದ್ರನಿಂದ ಸಾಯುವವ ಬಂದ, ಡೆಡ್ಲಿ ರಿವರ್ಸ್ ಬಂತು ಫಲ. ಒಂದು ಸ್ವರ ತಪ್ಪಾಗಿದ್ದಕ್ಕೆ ಹೀಗಾದರೆ ನಾವು ಮಾಡುವ ಹೋಮಗಳಿಗೆ ನಾವು ಮಾಡುವ ಕರ್ಮಗಳಿಗೆ ಪ್ರಮೋಷನ್ ಅಂದ್ರೆ ಡಿಮೋಷನೇ ಬರುತ್ತೆ ಅಲ್ವಾ? ಮತ್ತೆ ಹೇಗ್ರಿ? ಅದಕ್ಕೆ ಚಿಕ್ಕ ಸೀಕ್ರೆಟ್ ಹೇಳಿಕೊಡುತ್ತಾರೆ. ಇದು ಯಾವಾಗ ಗೊತ್ತಾಗೋದು? ಇದು ಬೇಕು ಅಂತ ಮಾಡಿದಾಗ ಈ ಕರ್ಮ. ಅದೇ ಎಲ್ಲಾ ಕರ್ಮಗಳು ಮಾಡುವಾಗ, ಹರೇ ನಿನ್ನ ಪ್ರೀತಿಗಾಗಿ ಆಗಲಿ, ನನಗೇನು ಕೊಡಬೇಕು ನಿನಗೆ ಗೊತ್ತಯ್ಯ, ನನ್ನ ರಕ್ಷಣೆ ಮಾಡುವವ ನೀನೇ, ನಿನ್ನ ಪ್ರೀತಿಯಾದರೆ ಸಾಕು ಅಂತ ಮಾಡಿದಿರಾ, ಈ ರಿವರ್ಸ್ ಆಗುವ ಫಲಗಳೆಲ್ಲ ರಿವರ್ಸ್ ಆಗಿ ಒಳ್ಳೆ ಫಲಗಳಾಗಿಬಿಡುತ್ತೆ. ಮತ್ತೆ ನಾವು ಇನ್ನ ಎಲ್ಲ ದಾನಗಳು ಕೊಡುವಾಗ ದಾನ ಕನಕ ವಸ್ತು ವಾಹನಾದಿ ಎಲ್ಲ ಸಂಕಲ್ಪ ಬೇಕಾ? ತಿಪ್ಪೆ ಹಾಕ್ಬಿಡ್ರಿ ಅದನ್ನೆಲ್ಲ. ಏನು ಮಾಡಬೇಕು ಅಂದರೆ, ಶ್ರೀಹರಿ ಪ್ರೇರಣೆಯ ಕೇವಲಂ ಶ್ರೀಹರಿ ಪ್ರೀತ್ಯರ್ಥಂ, ಶ್ರೀಹರಿ ಪ್ರೀತ್ಯರ್ಥ ಅಂತ ಸಂಕಲ್ಪ ಇರಲಿ. ಮೇಕ್ ಪಾಪ ಪುರೋಹಿತರು ಬರ್ತಾರೆ, ಅವರಿಗೇನು ಅನಾಧಿಕಾರದಿಂದ ಬಂದಿರತಕ್ಕಂಥ ಸಂಕಲ್ಪಗಳು ಎಲ್ಲರಿಗೂ ನಾನು ಕಾಮನಾಗಿ ಮಾಡಿದ ಸಂಕಲ್ಪಗಳಿಗೆ ಬರ್ತಾ ಇರುತ್ತೆ. ಅದರಲ್ಲಿ ಎಲ್ಲ ಲಿಸ್ಟ್ ಇರುತ್ತೆ, ದಾನ ಕನಕ ಎಲ್ಲ ಚತುರ್ವಿಧ, ಫಲಪುರುಷಾರ್ಥ ಸಿದ್ಧಾರ್ಥಂ, ಇಷ್ಟಕಾಮ್ಯಾದ ಸಿದ್ಧಾರ್ಥಂ. ಆಚಾರ ಮೊದಲೇ ಹೇಳಿಬಿಟ್ರಿ, ಇವೆಲ್ಲ ಡಿಕಾಷನ್ ಬೇಡ, ನಮಗೆ ಒಂದೇ ಒಂದು ಸಾಕು, ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥವನ್ನು ಸಂಕಲ್ಪ ಮಾಡಿಸಿಬಿಡಿ. ಆಚಾರ್ಯರಿಗೂ ಫ್ರೀ ಆಗಿರುತ್ತೆ, ಪಾಪ ಇಷ್ಟು ಇಷ್ಟು ಮಹಾಸಂಕಲ್ಪ ಓದಬೇಕಾಗಿಲ್ಲ, ಸಿಂಪಲ್ ಸಂಕಲ್ಪದಲ್ಲೇ ಮುಗಿಸಿಬಿಡ್ತಾರೆ. ಅವರಿಗೂ ಮೋಕ್ಷ ನಮಗೂ ಮೋಕ್ಷ ಆಗಿಬಿಡುತ್ತೆ, ಸಂತೋಷ ಆಗಿಬಿಡುತ್ತೆ. ಯಾಕಂದ್ರೆ ಇಬ್ಬರಿಗೂ ಡಾಕ್ಟರ್ ಕೇಳಿದ್ದು ಅದೇ, ಪೇಷಂಟ್ ಬೇಡಿದ್ದು ಅದೇ, ಅದು ಚೆನ್ನಾಗಿರುತ್ತಲ್ಲ. ಕೆಲವು ಕಡೆ ಹೋದಾಗ ಪೌರೋಹಿತ್ಯಕ್ಕೆ ಹೇಳ್ತೇನೆ, ಪವಮಾನ ಹೋಮ ಕರೆಸ್ತಾರೆ, ಕರೆಸಿದ ಮೇಲೆ ಆಚಾರ ಬಂದು ಕೂಡಲೇ ಹೇಳ್ತಾರೆ, ಆಚಾರ್ಯ ಕ್ಯಾಟರಿಂಗ್ ಅವರಿಗೆ ಹೇಳಿದ್ದೇವೆ, ಅವರು ಹತ್ತುವರಿ ಪ್ರಾಂತಕ್ಕೆ ಬರ್ತಾರೆ, ಬಂದವರೆಲ್ಲ ಹನ್ನೊಂದಕ್ಕೆ ಊಟ ಮಾಡಿಕೊಂಡು ಹೋಗ್ಬೇಕಂತೆ, ಅಲ್ಲ ನಂಗೆ ಯಾಕೆ ಹೇಳ್ತಾ ಇದ್ದೀರಾ ಅಂತ ಆಚಾರ ಕ್ವಶನ್ ಮಾರ್ಕ್. ಅಂದ್ರೆ ಆ ಕ್ಯಾಟರಿಂಗ್ ಅವರು ಬರುವುದರೊಳಗೆ ನಿಮ್ ಪವಮಾನ ಹೋಮ ಮುಗಿಸಿ ಎಂಬುದು ತಾತ್ಪರ್ಯ. ಆಚಾರ ಬಂದದ್ದೇ ಹನ್ನೊಂದಕ್ಕೆ, 9 ಗಂಟೆಗೆ ಬನ್ರಿ, ಅಷ್ಟಕ್ಕೆ ಮುಂಚೆ ಕ್ಲೀನ್ ಆಗಲ್ಲ ಅಂತ ಹೇಳಿರ್ತಾರೆ ಆಚಾರ್ಯರಿಗೆ. ಆಚಾರ ಬಂದದ್ದೇ ಪಾಪ ಕೂತ್ಕೊಂಡಿರ್ತಾರೆ, ಕೂತ್ಕೊಂಡಿದ್ದಾಗ 10:30ಗೆಲ್ಲ ಪವಮಾನ ಹೋಮ ಮುಗಿಬೇಕು, 1:30 ಗಂಟೆಯಲ್ಲಿ ಪವಮಾನ ಹೋಮ ಮುಗಿಬೇಕು, ಅಷ್ಟೊಳಗೆ ತುಪ್ಪ ಎಷ್ಟು ಬೇಕು ಅಂತ ಕೇಳಿರ್ತಾರೆ, 1/2 ಕೆಜಿ ತುಪ್ಪ ತರ್ತಾರೆ, ತಂದು ಕೊಟ್ಟು ಆಚಾರ್ಯ ಈ 1/2 ಕೆಜಿಯಲ್ಲಿ ನೀವು ಪವಮಾನ ಹೋಮ ಮುಗಿಸಿ ಬಡಿಸ್ಲಿಕ್ಕೂ ಚೂರು ಉಳಿಸಿದ್ರೆ ಒಳ್ಳೇದು. ಹೌದಲ್ವೋ? ಪವಮಾನ ಹೋಮ ಹೇಗಾಗುತ್ತೆ ಆಚಾರ ನೋಡ್ತಾರೆ, ಹಾ ಒಂದು ಅಧ್ಯಾಯಕ್ಕೊಂದು ಆಹುತಿ ಪ್ರಕಾರ ಕೊಟ್ಟು, ರುಕ್ಕು ರುಕ್ಕಿಗೂ ಆಹುತಿ ಅಲ್ಲ, ಇಡೀ ಅಧ್ಯಾಯಕ್ಕೆ ಸೇರಿ ಒಂದು ಆಹುತಿ ಕೊಟ್ಟು ತುಪ್ಪ ಎಲ್ಲ ಉಳಿಸಿ ಅವರಿಗೆ ಕೊಟ್ಟು ತಿನ್ನಿ ಅಂತ ಹೇಳಿಕೊಟ್ಟು ಹೋಗ್ತಾರೆ. ಹೀಗಾಗಬಾರದು ಅಂದರೆ ಅವನಲ್ಲೇ ದೃಷ್ಟಿ ಇರಬೇಕು, ಅವನ ಪ್ರೀತಿಕರವಾಗಿ ಮಾಡಬೇಕು ಕರ್ಮ ಅಂತ ಹೇಳ್ತಾ ಕೊನೆಗೆ ಬರ್ತಾ ಇದ್ದಾರೆ. ಇನ್ನು 5 ನಿಮಿಷದಲ್ಲಿ ಬಿಡ್ಬಿಡ್ತೇನೆ. ಬಂದ್ರ ಆಚಾರ ಬಂದಿಲ್ಲ, ಯಾಕಂದ್ರೆ ಊಟ ಪಾಠ ಪ್ರವಚನ
ಬೇಕೆನ್ನುವ ಹಾಗೆ ನಿಲ್ಲಿಸಬೇಕಂತೆ, ಸಾಕು ಅಂತಾದ ಮೇಲೆ ನಿಲ್ಲಿಸಬಾರದು ಅಂತಾರೆ. ಇನ್ನ ಕೊನೆ ಹಂತಕ್ಕೆ ಬರ್ತಾ ಇದ್ದಾರೆ. ಜೀವನದ ಗುರಿ ಏನು? ಹತ್ತು ನಿಮಿಷ ಇದೆಯಾ? ಸರಿ. ಜೀವನದ ಗುರಿ ಏನು ಅಂದ್ರೆ ಕೇಳೋದೆ, ಲಿಸ್ಟ್ ಕೇಳೋದೇ ನಮ್ಮ ಜೀವನದ ಗುರಿ. ಬಂದ ಕೂಡಲೇ ಪರ 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 ಎಲ್ಲ ಕೇಳ್ತಾ ಇರ್ತೀವಿ. ಅದು ಬೇಡ, ಈ ಲಿಸ್ಟ್ ಎಲ್ಲ ಹರಿದಾಕ್ಬೇಡಿ ಎಂದ್ರು. ರಾಯರ ಹತ್ರ ಗುರುಗಳ ಹತ್ರ ಬಂದ ಕೂಡಲೇ ತಿರುಗಿ 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 ಮಾಡ್ತಾ ಇರ್ತೀವಲ್ಲ ಲಿಸ್ಟ್ ಇಟ್ಕೊಂಡು, ಆ ಲಿಸ್ಟ್ಗೆ ಬೆಂಕಿ ಹಚ್ಚಬೇಡಿ, ಒಂದೇ ಇಟ್ಟುಕೊಳ್ಳಿ, ಸಿಂಪಲ್ ಲಿಸ್ಟ್. ಹರಿಭಕ್ತಿ ಹರಿಪ್ರಸಾದ, ಈ ಎರಡೇ ಮುಖ್ಯ ಪುರುಷಾರ್ಥ, ಇದಿದ್ರೆ ಸಾಕು ಅಂತ ದೇವರನ್ನ ಕೇಳಿ. ನಾನು ಹೇಳಿ ಚೆನ್ನಾಗಿದೆ, ನಿಮ್ಮೊಳಗೆ ಕುಟುಕ್ತಾ ಇದೆ ಅಲ್ವಾ ಒಂದು ಪ್ರಶ್ನೆ ಏನಂತ. ಅಲ್ಲ ರೀ, ನಿತ್ಯ ಬೇಕಾಗಿದ್ದು ಚೂರಾದ್ರೂ ಬೇಡದಿದ್ರೆ ಯಾರೀ ನಮ್ಗೆ ಕೊಡ್ತಾರೆ? ನೀವೇನೋ ಉಪನ್ಯಾಸ ಮಾಡಿ ಹೋಗ್ಬಿಡ್ತೀರಾ, ನಮ್ಮನ್ನ ಕೇಳಬೇಡಿ ಕೇಳಬೇಡಿ ಅಂತ ಹೇಳ್ತೀರಾ? ಯಾವ ನಾಥನ ಕೇಳಬೇಕು ನಾವು? ಹಾಗಾದ್ರೆ ಕೇಳಬಾರ್ದ ಇವರನ್ನ? ಈ ಪ್ರಶ್ನೆ ಇದೆ ಅಲ್ವಾ ತುಂಬಾ ಜನ ಕೂತಿದೆ. ಅದು ಉತ್ತರ ಕೊಡದೆ ನಾನು ಹೋಗಿಬಿಟ್ರೆ ಅಲ್ವಾ? ಮತ್ತೆ ಈ ಆಚಾರ್ಯನು ಉಪನ್ಯಾಸ ಚೆನ್ನಾಗಿ ಮಾಡ್ತಾರೆ, ಮಾಡ್ಲಿಕ್ಕೆ ಹೋರಿ ಆದ್ರೆ ಇದು ಮಾಡ್ಲಿಕ್ಕಲ್ಲ, ಬರೀ ಕೇಳಲಿಕ್ಕೆ ಉಪನ್ಯಾಸ ಅಂತ ಅಲ್ಲ ಅಲ್ಲಿ ಕೂತಿದೆ. ಅದಕ್ಕೆ ರಾಯರ ಸ್ತೋತ್ರ ಮಾಡುತ್ತಾ ಒಬ್ರು ಹೇಳ್ತಾರೆ, ಪಕ್ಕಂಗಳಂಕಳೆದ ಪಕ್ಷಿ ಪ್ರತತಿಯಂತೆ ಈ ಕ್ಷೋಣಿಯಲ್ಲಿ ಬಾಳದೆ ತಕ್ಕದ್ದಪೇಕ್ಷಿಸಿರಿ, ಇದಕ್ಕಾಗಿ ಇಲ್ಲಿ ಹನು ಆಕ್ಷೇಪಣವೂ ಇಲ್ಲವೋ. ರಾಯರ ಹತ್ರ ಗುರುಗಳ ಹತ್ರ ಬಂದು ಏನ್ ಕೇಳಬೇಕು ಅಂದ್ರೆ, ಅಲ್ಲ ರೀ ಚೂರು ದುಡ್ಡು ಬೇಕು, ಅದು ಬೇಕು ಇದು ಬೇಕು ಕೇಳಬೇಕಾ ಇಲ್ವಾ ಅಂದ್ರೆ, ನೋಡಿಕೊಳ್ಳಿ ಇಷ್ಟಾಗಿದ್ರೆ ಕೇಳಬಹುದು. ಎಷ್ಟು ಅಂದ್ರೆ, ಸ್ವಾಮಿ ನಾನೇನೋ ಬದುಕಿದ್ದು ದೇವರ ಸ್ಮರಣೆಗಾಗಿ, ಭಗವಂತನ ಚಿಂತನೆ ಮಾಡುತ್ತಾನೆ ಇರಲಿಕ್ಕೆ ಬದುಕಿದ್ದೇನೆ, ಅದಕ್ಕೆ ನಂಗೆ ಜನ್ಮ ಕೊಟ್ಟದ್ದು. ಆದರೆ ಆ ಬದುಕಲಿಕ್ಕೆ ಬೇಕಾದ ಫೆಸಿಲಿಟಿ ಇದೆಯಲ್ಲ, ಮಿನಿಮಮ್ ಫೆಸಿಲಿಟಿ, ಅದು ನನಗಿಲ್ಲ, ಬಹಳ ತೊಂದರೆಗಳಾಗ್ತವೆ. ಈ ತೊಂದರೆಗಳಿದ್ದಾಗ ನನಗೆ ಆಗಲ್ಲ. ನೀವೇನೋ ತಿಂಗಳಿಗೆ ನಾಲ್ಕೈದು ಉಪವಾಸ ಮಾಡಿ ಎಲ್ಲ ಮಾಡಿದವರು, ರಾಘವೇಂದ್ರ ವಿಜಯಲ್ಲಿ ಬರುತ್ತೆ, ಎಲ್ಲರೂ ಬರುತ್ತೆ, ಎಲ್ಲರೂ ಉಪವಾಸ ಇದ್ದವರಿರಲ್ಲ, ಅಂತ ಕಾಲಕ್ಕೆ ನಿಮ್ಮಂಥವನು ನಾನಲ್ಲ, ಬಹಳ ಬಡಪಾಯಿ, ಅದಿದ್ರೆ ತಲೆ ಅಲ್ಲೇ ಕೂತಿರುತ್ತೆ. ಅದಕ್ಕೆ ದೇವರಲ್ಲೇ ತಲೆ ಇಡಲಿಕ್ಕೆ ಮಿನಿಮಮ್ ಫೆಸಿಲಿಟಿ ನನಗೆ ಕೊಡಿ ಅಂತ ಕೇಳ್ತೀರಾ, ಸುರಿಮಳಿ ಸುರಿತಾರೆ. ಭೋಗಕ್ಕಾಗಿ ಕೇಳ್ತೀರಾ, ಒದ್ದು ಕಳಿಸ್ತಾರೆ. ಇಷ್ಟೇ ವ್ಯತ್ಯಾಸ. ಹೌದ್ ತಾನೆ, ಅವ್ರ ಎಷ್ಟು ಮಿನಿಮಮ್ ಎಂಬುದು ಅವ್ರಿಗೆ ಗೊತ್ತು, ನಿಮಗೂ ಗೊತ್ತು, ಕೇಳೋರಿಗೆ ನಿಮಗೂ ಗೊತ್ತು, ನಿಮ್ಮ ಹತ್ರ ಏನು ಬೇಕು ಏನಿಲ್ಲ ಅದೆಲ್ಲ ಅವ್ರಿಗೆ ಗೊತ್ತು, ನಿಮಗೂ ಅವರಿಗೆ ಸಂಬಂಧಪಟ್ಟದ್ದು. ಅದರಿಂದ ಆ ಕೇಳುವಂಥದ್ದೆಷ್ಟಿರಬೇಕು ಅವರನ್ನ ಕೇಳಬೇಕು. ಸ್ವಾಮಿ ದೇವರ ನೆನಪಿಗೆ ಅಡ್ಡಿ ಮಾಡುವಂತಹ ಇದನ್ನ ತೆಗೆಯಿರಿ, ತಕ್ಕದ್ದು ಕೊಡಿ ಅಂದರೆ ಕೊಡತಾರೆ ಭಗವಂತ, ವಿಶೇಷವಾಗಿ ಅನುಗ್ರಹ ಮಾಡುತ್ತಾರೆ. ಇನ್ನ ಅದರಲ್ಲಿ ಬರುತ್ತೆ ವಿಶೇಷವಾಗಿ ಅಲ್ಲಿ ಕೇಳ್ಕೋಬೇಕಾಗಿದ್ದಿಷ್ಟು. ಸ್ವಾಮಿ ಈ ಜೀವನದಲ್ಲಿ ದೇವರ ಚಿಂತನೆಗೆ ಬೇಕಾದ ಜೀವನಕ್ಕೆ ಮಿನಿಮಮ್ ಫೆಸಿಲಿಟಿ ಇದೆಯಲ್ಲ, ಅದು ಬರಲಿಕ್ಕೆ ಬೇಕಾದ ಪುಣ್ಯ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ದುಃಖ ಪಡ್ತಾ ಇದ್ದೇನೆ. ಮತ್ತೆ ನಮ್ಮ ಹತ್ರ ಬಂದ್ರೆ ನಿಮ್ದೇ ಗಂಟು ಕೂತಿದೆ, ಅನಿಷ್ಟ ಪುಣ್ಯ, ಗಂಟು ಗಂಟು ಇಟ್ಟುಕೊಂಡಿದ್ದೀರಾ, ಅದರಲ್ಲಿ ಚೂರು ನನಗೆ ದಯಪಾಲಿಸಿದರೆ ಇದು ನನಗೆ ಬರುತ್ತೆ, ಇದನ್ನ ನೀವೇ ಕೊಡಬೇಕು, ಇದನ್ನ ನಿಮ್ಮ ಕಡೆಯೇ ಭಗವಂತನ ಕಡೆಯೇ ಖರ್ಚಾಗುವಂತೆ ಬುದ್ಧಿ ಕೊಟ್ಟು ಉದ್ಧಾರ ಮಾಡಿ ಅಂತ ಕೇಳಿದರೆ ಅವರು ಪೂರ್ಣ ಅನುಗ್ರಹ ಮಾಡುತ್ತಾರೆ. ಆದ್ದರಿಂದ ಒಬೇಡಿದರೆ ಎನ್ನ ಒಡೆಯನ ಬೇಡುವೆ ಎಂಬುದರಲ್ಲಿ ತಾತ್ಪರ್ಯ ಇದೆ. ಆ ಬೇಡಿದ್ದೆಲ್ಲ ನಿನ್ನ ನೆನಪಿಗೆ ಗುರಿಯಾಗಲಿ ಅಂತಿಟ್ಟುಕೊಂಡಿದ್ರೆ, ಟಾರ್ಗೆಟ್ ಅಲ್ಲಿದ್ದಿದ್ರೆ ಎಸ್ ದೇವರನ್ನ ಕೇಳಬಹುದು, ಎಷ್ಟು ಬೇಕಾದ್ರೂ ಸುತ್ತ ಹಾಕಿ, ಅವರೂ ಪರ್ಮಿಷನ್ ಕೊಡ್ತಾರೆ, ಸುತ್ತಿ ಹಾಕಿ ಸುತ್ತ ಹಾಕಿ ಅಂತ ಹೇಳಿ. ಆ ಗುರಿ ಇರಬೇಕು. ಕೊನೆಗೆ ಹೇಳ್ತಾರೆ, ಹರಿಭಕ್ತಿ ಹರಿಪ್ರಸಾದವು ಏವ ಪುರುಷಾರ್ಥವು ಇತಿ ವಿಶೇಷ ಜ್ಞಾನೇ ಜಾತೆ. ಹರಿಭಕ್ತಿ ಹರಿಪ್ರಸಾದವೇ ಮುಖ್ಯ, ಈ ಸುಖ ಈ ದುಃಖ ಎರಡೂ ಅಲ್ಲ ಅಂತ ಗೊತ್ತಾದಾಗ ಸುಖದ ಮೇಲೆ ವಿಶೇಷ ಅಭಿಮಾನ, ಈ ಹೊರಗಿಂದ ಬರುವ ಸುಖದ ಮೇಲೆ ವಿಶೇಷ ಅಭಿಮಾನ ಹೋಗಿ ಅದ ಮೇಲೆ ಸುಖ ಕೊಡುವ ಸಾಧನ ಪದಾರ್ಥಗಳ ಮೇಲೆ ಅಭಿಮಾನ ಹೋಗಿ ಇದು ಇದ್ರೂ ಒಂದೇ ಇಲ್ಲದಿದ್ರೂ ಒಂದೇ. ಆದರೆ ಸ್ವಾಮಿ ಇದನ್ನ ಅನುಭವಿಸಲೇಬೇಕು ಅಂತ ಕೊಡತಾ ಇದ್ದಾನೆ. ನೋಡಿ, ನಾವು ಊಟ ಮಾಡ್ತೀವಿ, ಜ್ಞಾನಿಗಳು ಊಟ ಮಾಡುತ್ತಾರೆ, ನಾವು ಊಟ ಮಾಡ್ತೀವಿ, ಜ್ಞಾನಿಗಳು ಊಟ ಮಾಡುತ್ತಾರೆ, ನಾವು ರುಚಿಯಿಂದ ತಿಂತೇವೆ, ಅವರಿಗೆ ರುಚಿ ಗೊತ್ತಾಗಲ್ಲೇನು? ರುಚಿ ಗೊತ್ತಾಗುತ್ತಲ್ಲ, ಅವರು ರುಚಿಯಿಂದ ತಿಂತಾರೆ. ಇಷ್ಟು ಥಾಟ್ ಪ್ರಾಸೆಸ್ ಡಿಫರೆನ್ಸ್. ಏನದು, ನಮಗಿದು ಬೇಕು ಬೇಕು ಅಂತ ಹಾಕಿಸ್ಕೊಂಡು ತಿಂತೇವೆ. ಅವರು ಇದು ನನಗೆ ಬೇಡ, ತಪ್ಪಿದ್ದಲ್ಲ, ಪ್ರಾರಬ್ಧ ಕರ್ಮ ಉಣ್ಲೇಬೇಕು, ಹರೇ ನೀ ಕೊಟ್ಟದ್ದು, ಈ ಕೊಡುವ ಕಾಲಕ್ಕೆ ಏನು ಸುಖ ಕೊಡತಾ ಇದೆಯಾ, ಇದು ನಿನಗೆ ಅರ್ಪಿತ ಹರಿಯೇ ಅಂತ. ಇಷ್ಟೇ ನೋಡಿ, ಇಬ್ಬರು ಒಂದೇ ಕಡೆ ಊಟ ಮಾಡ್ತಾ ಇರ್ತೀವಿ, ಆಲೋಚನಾ ವಿಧಾನ ಬೇರೆ. ಇದನ್ನ ಜ್ಞಾನಿಗಳು ಅಂತ ಕರೀತಾರೆ. ಆ ರೀತಿಯಲ್ಲಿ ಸುಖದ ಮೇಲೆ ಅಪೇಕ್ಷೆ ಇಲ್ಲ, ಸುಖದ ಮೇಲೆ ಅಪೇಕ್ಷೆ ಇಲ್ಲ, ಬಂದದ್ದು ಹರಿಗರ್ಪಿತ ಇಷ್ಟು ಸಾಕು. ಅವಾಗೇನಾಗತ್ತೆ, ಇನ್ನಷ್ಟು ಬರಲಿ ಎಂಬುದಕ್ಕೆ ಕಲ್ಲು ಹಾಕಿದ್ದಾಯಿತು, ಬಂದದ್ದು ಕೃಷ್ಣಾರ್ಪಣ ಅಂದದ್ದಾಯಿತು. ದುಃಖದ ಮೇಲೆ ದ್ವೇಷ ಇಲ್ಲ, ಬಂದದ್ದು ಹರಿಗರ್ಪಿಸ್ತಾ ಇದ್ದೇವೆ. ದುಃಖ ಸಾಧನೆಗಳೇನಿದೆ ಅದರ ಮೇಲೂ ದ್ವೇಷ ಇಲ್ಲ, ಏನೋ ಮುಳ್ಳು ಕೂತಿದೆ, ಚುಚ್ಚಿತು, ಚುಚ್ಚಿದ ಕುಳ್ಳೆ ದರಿದ್ರ ಮುಳ್ಳು, ಇಲ್ಲಿ ಕೂತ್ಕೊಂಡಿತ್ತೋ ಏನೋ, ಚುಚ್ಚಿತ್ತು ನೋಡಪ್ಪ, ಅದನ್ನ ನೋಡಿ ಸಿಟ್ಟಿಂದ ಬೇಡ ನನಗೇನೋ ಸ್ವಾಮಿ, ಸ್ವಲ್ಪದರಲ್ಲೇ ದುಃಖ ಕಳೀಲಿಕ್ಕೆ ನೋಡಿದ, ಅದಕ್ಕಾಗಿ ಒಂದು ಸಾಧನ, ಎಷ್ಟು ಕಾಲದಿಂದ ಎಲ್ಲೋ ಇತ್ತು, ಇದನ್ನು ತಂದು ಹಾದಿಗೆ ಹಾಕಿದ, ನನ್ನ ಕಾಲು ಚುಚ್ಚುವಂತೆ ಮಾಡಿದ, ಸ್ವಾಮಿ ಇಲ್ಲೂ ನೀನೇ ಇದೆಯಲ್ಲ ಹರಿಯೇ ಅಂತ ಆ ಮುಳ್ಳನ್ನ ಕಣ್ಣಿಗೆ ಒತ್ತಿಕೊಂಡು ಪಕ್ಕಕ್ಕೆ ಹಾಕಿದರ, ಜೈ ಅಂತಾರೆ. ಇದು ಮಾಡಿದ ದೊಡ್ಡವರು ತುಂಬಾ ಜನ ಇದ್ದಾರೆ, ಜ್ಞಾನಿಗಳೆಲ್ಲ ಇದ್ದಾರೆ, ಸಹನ ಶಕ್ತಿಗೆ ಪರಾಕಾಷ್ಠ ಅವರೆಲ್ಲ. ಅದನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ತಿಳಿಸಿಕೊಡುತ್ತಾ, ಈ ರೀತಿಯಲ್ಲಿ ಭಗವಂತ ಏಳು ಅಜ್ಞಾನಗಳನ್ನು, ಏಳು ವಿಶೇಷವಾದ ಜ್ಞಾನಗಳು ಕೊಟ್ಟು ತೆಗೆಸಿಬಿಡುತ್ತಾನೆ. ಇನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದಂತೂ ಸತ್ಯ, ಏನದು, ನಮ್ಮಲ್ಲಿ ರಾಗದ್ವೇಷಗಳು ಹೋಗಿಬಿಟ್ರೆ ಮೋಕ್ಷ ಬರುತ್ತೆ. ಸುಖ ದುಃಖ, ಸುಖದ ಮೇಲೆ ರಾಗ, ದುಃಖದ ಮೇಲೆ ದ್ವೇಷ, ಈ ಎರಡು ಹೋಗಿಬಿಟ್ರೆ ನಮಗೆ ಮೋಕ್ಷ ಬರುತ್ತೆ ಅಂದ್ರು. ಇಲ್ಲಿ ಹೇಳುತ್ತಾರೆ ಇಲ್ಲೊಂದು ವಿಶೇಷ ಇರುತ್ತಯ್ಯ ಅಂತ ಹೇಳ್ತಾರೆ. ಏನದು ಅಂದ್ರೆ, ಸುಖದ ಮೇಲೆ ಅಪೇಕ್ಷ ಇಲ್ಲ, ದುಃಖದ ಮೇಲೆ ದ್ವೇಷ ಇಲ್ಲ, ಆದರೆ ಎರಡರ ಮೇಲೆ ದ್ವೇಷ ಉಳಿಯುತ್ತೆ ಅಂತ ಹೇಳ್ತಾರೆ. ಮೋಕ್ಷ ವಿರೋಧಿತಯ ದ್ವೇಷಸ್ತು ಅನುವರ್ತತೆ. ಏನದು ಅಂದ್ರೆ, ಈ ಸುಖ ಬೇಕು ಅಂತ ಅಪೇಕ್ಷೆ ಇಲ್ಲ, ಸುಖ ಅದರ ಮೇಲೆ ನಾವು ಬೇಡ, ನಮಗೆ ಸುಖ ಬೇಕು ಅಂತ ಅಪೇಕ್ಷೆ ಇಲ್ಲ, ದುಃಖ ಅದರ ಮೇಲೆ ದ್ವೇಷ ಇಲ್ಲ, ಆದರೆ ಈ ಎರಡೂ ಕೂಡ ಎಂಥವು ಗೊತ್ತಾ, ಅಂದ್ರೆ ಇವಾಗ ಯಾವ ರೀತಿ ಬೇಕು ಬೇಡ ಅಂದಿದ್ದು, ಅಂದ್ರೆ ಬೇಕು ಎಂಬುದು ನಿಲ್ಲಿಸಿದ್ದು, ಈ ಸುಖ ನನಗೆ ಹಿತಕರವಾಗಿದೆ ಅಂತ ಕೇಳೋದನ್ನ ನಿಲ್ಲಿಸಿದವು, ದುಃಖ ನನಗೆ ಹಿತ ಆಗಿಲ್ಲ ಅಂಬೋದು ಆದ್ದರಿಂದ ಬೇಡ ಅಂತ ಅಂಬೋದು ನಿಲ್ಲಿಸಿದ್ದಾಯಿತು. ಆದರೆ ಈ ಎರಡರ ಮೇಲೆ ದ್ವೇಷ ಬೇಕಂತೆ, ಪ್ರಾಕೃತ ಸುಖವೂ ಬೇಡ, ಪ್ರಾಕೃತ ದುಃಖವೂ ಬೇಡ ಅಂತ. ಯಾಕೆ ಅಂದ್ರೆ, ಇದು ನನಗೆ ಹಿತ ಹಿತ ಅಲ್ಲ ಅಂತಲ್ಲ, ದೇವರ ಸ್ಮರಣೆಗೆ ವಿರೋಧಿಗಳು ಎರಡು, ಯಾವುದು ಪ್ರಾಕೃತ ಸುಖ, ಪ್ರಾಕೃತ ದುಃಖ, ಎರಡೂ ಕೂಡ ದೇವರ ಸ್ಮರಣೆಯನ್ನ ಮರೆಸುತ್ತೆ, ಆದ್ದರಿಂದ ಅದರ ಮೇಲೆ ದ್ವೇಷ ಇರಬೇಕು. ಅಲ್ಲರಿ, ನೀವೇನು ದ್ವೇಷ ಇದ್ರೆ ಮೋಕ್ಷ ಬರಲ್ಲ ಅಂತ ಹೇಳಿದ್ರಲ್ಲ, ಮತ್ತೆ ಈ ದ್ವೇಷ ಉಳಿದ್ರೆ ಅಂದ್ರೆ, ಈ ದ್ವೇಷ ಮೋಕ್ಷಕ್ಕೆ ಸಹಕಾರಿ ಅಂತ ಹೇಳ್ತಾ ಇದ್ದಾರೆ, ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆ ಪಂಕ್ತಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಬಂಧಕೋ ನಭವತಿ, ಈ ಅಭಿಮಾನ ಈ ವಿಶೇಷವಾಗಿರತಕ್ಕಂತಹ ದ್ವೇಷ ಬಂಧಕ ಆಗಿಲ್ಲ. ಹೇಳ್ತಾ ಇದ್ದಾರೆ ತದೇವಂ, ಒಂದ್ಸಲ ಪೂರ್ಣ ಪಂಕ್ತಿ ಓದಿಬಿಡ್ತೇನೆ, ನಂಗೆ ಅವರ ಪಂಕ್ತಿ ಓದ್ಬೇಕಂದ್ರೆ ಬಹಳ ಇಷ್ಟ, ಸುಂದರವಾಗಿ ಗಂಗಾ ಪ್ರವಾಹದಂತೆ ಹೋಗ್ತಾ ಇರುತ್ತೆ, ಓದಿ ಮಂಗಳ ಮಾಡಿಬಿಡೋಣ. ತದೇವಂ ಬಂಧಕ ಸ್ವಭಾವಮಪಿ ಕರ್ಮ ಶ್ರೀಹರಿ ಕರ್ತೃತ್ವೇನ ತದ್ಭೋಕ್ತೃತ್ವೇನ ತತ್ಸ್ವಾಮಿ ಕಾರಕತ್ವೇನ ತತ್ಸ್ವಾಮಿ ಫಲಕತ್ವೇನ ಭಕ್ತಿ ಪ್ರಸಾದ ಅತಿರಿಕ್ತ ಅನುದ್ದೇಶಕತ್ವೇನ ಚ ಅನುಸಂಧೀಯಮಾನಂ ಅಭಿಮಾನಾದಿ ಮೂಲಕತ್ವ ರೂಪ ಸಹಕಾರಿ ಸಮವಧಾನ ಅಭಾವೇನ ಬಂಧಕಂ ನಭವತಿ. ಕರ್ಮ ಮಾಡ್ತಾ ಇದ್ದೀವಿ, ಈ ಕರ್ಮ ಹೇಗಿದೆ, ಬಂಧಕ 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 ಅಂದ್ರು. ಅಲ್ಲಯ್ಯ, ಆ ಕರ್ಮ ನಮ್ಮನ್ನ ಕಟ್ಟಿ ಹಾಕ್ಲಿಕ್ಕೆ ಬೇಕಾದ ಬುಡ ಬೇರೊಂದು ಕೂತಿದ್ರೆ ಕಟ್ಟಿ ಹಾಕುತ್ತೆ, ಇಲ್ಲ ಇದೇ ಕರ್ಮ ಮೋಚಕ ಆಗಿಬಿಡುತ್ತೆ. ಯಾವಾಗ ಅಂದ್ರೆ, ಅಭಿಮಾನ ಮೊದಲಾದ್ದು ಅಜ್ಞಾನ ಮೊದಲಾದ್ದು ಕೂತಿದ್ರೆ, ಈಗ ಅಜ್ಞಾನ ಕೂತಿದೆ ಅಭಿಮಾನ ಕೂತಿದೆ, ಅದನ್ನ ತೆಗೆದುಕೋಬೇಕು ತೆಗೆದುಹಾಕಬೇಕು ಅಂತ ಪ್ರಯತ್ನವೂ ಮಾಡದೆ ನಾವು ಮಾಡುವ ಕರ್ಮ ಬಂಧಕ.
ಅದನ್ನು ತೆಗೆದುಹಾಕಲಿಕ್ಕೆ ಮಾಡುವ ಪ್ರಯತ್ನದ ಪೂರ್ವಕ ವಿಶೇಷ ಕರ್ಮ ಅನುಷ್ಠಾನ ಒಂದಾಚಮನ ಮಾಡಿದ್ರೂ ಕೂಡ ಅದು ವಿಶೇಷ ಮೋಕ್ಷಕ್ಕೆ ಹಾದಿ ಆಗುತ್ತೆ. ಕರ್ಮ ಮೋಕ್ಷಕ್ಕೆ ಕಾರಣ, ಬಂಧಕವಲ್ಲ. ಯಾವಾಗ ಬಂಧಕವಾದ ಸಾಮಗ್ರಿ ಇಲ್ಲದಿದ್ದಾಗ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಟ್ಟು ನಿಷ್ಕರ್ಷ ಕೊಡ್ತಾ ಇದ್ದಾರೆ. ತದೇವಂ ಶ್ರೀಪತಿ ಹರಿರೇವ ಜ್ಞಾನ ಷಟ್ಕಂ ನಿಮಿತ್ತೀಕೃತ್ಯ ಅಭಿಮಾನ ಷಟ್ಕಂ ಪರಾಕೃತ್ಯ ಪುನಃ ಜ್ಞಾನದ್ವಯೇನ ರಾಗದ್ವೇಷವು ನ್ಯಕೃತ್ಯ ಜ್ಞಾನ ಕರ್ಮ ಲಕ್ಷಣೆ ಶರೀರಾದಿ ಸಾಧ್ಯೆ ವ್ಯಾಪಾರೆ ಸಹಕಾರಿ ಸಂಪತ್ತಿಂ ಪ್ರಾಪಯ್ಯ ತೇನ ಜೀವಂ ಮೋಚಯತಿ. ಅಂದ್ರೆ ಹೇಳ್ತಾರೆ ಶ್ರೀಹರಿಯೇನೆ, ಏವ ಅಂದ್ರೆ ಯಾವನಾದರೆ ನಮ್ಮನ್ನ ನಮ್ಮ ಒಳಗಿರುವ ಅಜ್ಞಾನ ಬೆಳೆಸಿ ಶಾಖೆಗಳು ಮಾಡಿ ಅದರ ಮೂಲಕ ಅಭಿಮಾನ ಹುಟ್ಟಿಸಿ ಅದರ ಮೂಲಕ ನಮ್ಮನ್ನು ಕಟ್ಟಿಹಾಕಿದ್ದಾನೋ ಅವನೇ ಆರು ರೀತಿಯಾದ ಜ್ಞಾನ ಹುಟ್ಟಿಸಿ ಆರು ರೀತಿಯಾದ ಅಜ್ಞಾನವನ್ನು ಕತ್ತರಿಸಿ ಅದರೊಳಗಿರುವ ಅದರಿಂದ ಬಂದ ಅಭಿಮಾನಗಳನ್ನು ಧ್ವಂಸ ಮಾಡಿ ನಮ್ಮಿಂದ ವಿಶೇಷವಾಗಿ ಜ್ಞಾನ ಕೊಟ್ಟು ಜ್ಞಾನ ಕರ್ಮ ಚೆನ್ನಾಗಿ ಕೇಳೋದು ಅನುಷ್ಠಾನ ಮಾಡೋದು ಮೊದಲಾದ ವ್ಯಾಪಾರವನ್ನು ಮಾಡಿಸಿ ಅದರಲ್ಲಿ ಸಹಕಾರಿ ಸಂಪತ್ತಿಂ ಪ್ರಾಪಯ್ಯ ಭಗವಂತ ಮತ್ತು ಗುರುಗಳ ವಿಶೇಷ ಅನುಗ್ರಹ ಆಗುವಂತೆ ಮಾಡಿ ತೇನ ಜೀವಂ ಮೋಚಯತಿ. ಕರ್ಮದಿಂದಲೇ ದೇವ ಜೀವನನ್ನ ಕಟ್ಟಿ ಹಾಕ್ತಾನೆ, ಕರ್ಮದಿಂದಲೇ ದೇವ ಜೀವನನ್ನ ಮೋಚನೆ ಮಾಡುತ್ತಾನೆ. ಒಟ್ಟಾರೆ ಕರ್ಮ ಬೇಕೇ ಬೇಕು. ಬಹಳ ಜನ ಅಪಾರ್ಥ ಮಾಡಿಕೊಂಡ್ರು, ಜ್ಞಾನ ಇದ್ರೆ ಸಾಕು ಕರ್ಮ ಯಾಕೆ, ಸಿಡಿ ಹಾಕೊಂಡು ಕೇಳ್ತಾ ಇರೋದು ಏನು ಮಾಡಲ್ಲ, ಒಂದು ದೇವ್ರ ಪೂಜೆ ಇಲ್ಲ ಏನಿಲ್ಲ. ಅದು ಸರಿಯಲ್ಲ ಅಂದ್ರು. ವೇದೋಕ್ತ ಕರ್ಮಾನುಷ್ಠಾನ ಅಪರೋಕ್ಷ ಜ್ಞಾನಿಗಾದರೂ ಕೂಡ ವಿಹಿತ ಎಂಬುದನ್ನು ಹೇಳ್ತಾರೆ. ಅದು ಮಾಡದ್ರೆ ಭಗವಂತನೇ ಅನುಗ್ರಹ ಮಾಡಲ್ಲ ಅಂತ ಹೇಳಿಬಿಡ್ತಾರೆ. ಆದ್ದರಿಂದ ವೇದೋಕ್ತ ಕರ್ಮಾನುಷ್ಠಾನ ಮಾಡೇ ಮಾಡೋಣ. ಇವಾಗೇನೆ ಮಾಡ್ತಾ ಇದ್ದೀರ, ಅದ್ಭುತವಾಗಿದೆ. ಆದರೆ ಬುಡದಲ್ಲಿ ಅಹಂಕಾರ ಮಮಕಾರಗಳು ಕೂತಿವೆ, ಅದನ್ನು ಕಳಕೊಳ್ಳುವ ಪ್ರಯತ್ನ ಮಾಡಿ ಹೇಗೆ ಶ್ರೀಹರಿವಾಯು ಗುರುಗಳಿಗೆ ಶರಣಾಗತರಾಗುವ ಮೂಲಕ. ಅದಕ್ಕೆ ವಾದಿರಾಜ ಗುರು ಸಾರ್ವಭೌಮರು ಕೊನೆಗೆ ಹೇಳಿಬಿಡುತ್ತಾರೆ ಸಾಧನೆಯ ಸೀಕ್ರೆಟ್ ಏನಯ್ಯ ಅಂದ್ರೆ ಹರಿರೇವ ಶರಣಮಿತಿ ಭಾವ ಅಂತ ಹೇಳಿಬಿಡುತ್ತಾರೆ. ಎಂಬಲ್ಲಿಗೆ ನನಗೆ ಗೊತ್ತೇ ಇಲ್ಲ, ಶಾಸ್ತ್ರವೂ ಗೊತ್ತಿಲ್ಲ, ಶಾಸ್ತ್ರದ ಅರ್ಥವೂ ಗೊತ್ತಿಲ್ಲ, ಅದರಲ್ಲೂ ಅರಣ್ಯಕಾಚಾರರ ಪಂಕ್ತಿ ಪಂಕ್ತಿ ಕಬ್ಬಿಣದ ಕಡಲಿ ಅವರೇ ತಲೆಯಲ್ಲಿ ನಿಂತು ಏನು ನುಡಿಸ್ತಾ ಇದ್ದಾರೆ ಅದು ನುಡಿಯುತ್ತಾ ಇದ್ದೇನೆ. ಆ ನುಡಿದದ್ದು ನನಗೆ ಅನುಷ್ಠಾನಕ್ಕೆ ಬರುವಂತೆ ಅವರು ಪರಮಾನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಇದು ಈ ಕಾರ್ಯಕ್ರಮವನ್ನ ಇಟ್ಟುಕೊಂಡು ಪ್ರತಿ ವರ್ಷ ಅಂದ್ರೆ ಅಧಿಕ ಮಾಸ ಬಂದಾಗೆಲ್ಲ ಬೆಂಗಳೂರು ಜನತೆಗೆ ಅಧಿಕವಾದ ಜ್ಞಾನ ಬರಲಿ ಅಂತ ಜ್ಞಾನಸತ್ರವನ್ನು ಹಲುವಿಕೊಂಡು ತುಂಬಾ ಕಡೆ ಜ್ಞಾನಸತ್ರವನ್ನು ಮಾಡಿಸ್ತಕ್ಕಂಥ ರಾಮಚಂದ್ರಾಚಾರ್ಯರ ಪರಿಚಯ ನಾನು ಮಾಡಬೇಕಾಗಿಲ್ಲ. ಹೌದಲ್ವೋ, ನಾನು ಹೆಚ್ಚು ಮಾಡಿದ್ರೆ ನಮಗೆಲ್ಲ ಗೊತ್ತಾಚಾರ್ಯ ಅಂತ ಹೇಳ್ತೀರಾ, ಚೂರು ಹೇಳಬೇಕಲ್ಲ ಅಂಥ ರೀತಿಯಲ್ಲಿ. ಹಾ, ಇಲ್ಲೂ ಅರಣ್ಯಕಾಚಾರ್ಯ ಹೇಳ್ತಾರೆ ರಾಮಚಂದ್ರಾಚಾರ್ಯ ಮಾಡಿದ್ರು ಅಂದ್ರೆ ನಾನು ಹೋಗ್ತೇನೆ, ಮೊದಲು ನನ್ನ ನರಕ ಕಳಿಸ್ತಾರೆ. ರಾಮಚಂದ್ರಾಚಾರ್ಯ ಮಾಡ್ತಾ ಇಲ್ಲ, ರಾಮಚಂದ್ರಾಚಾರ್ಯರಲ್ಲಿ ರಾಮಚಂದ್ರಾಚಾರ್ಯರು ಅಂತ ಹೆಸರಿಟ್ಟುಕೊಂಡ ಶ್ರೀಹರಿ ತತ್ವಾಭಿಮಾನಿಗಳ ಮೂಲಕ ಮಾಡಿಸ್ತಾ ಇದ್ದಾನೆ. ಅವಾಗ ಪ್ರಶ್ನೆ ಬರುತ್ತೆ, ಅಯ್ಯೋ ಅವರು ಮಾಡಿಸಿದ್ದ ಇವರೇನ್ ಮಾಡಿಸಿಲ್ವಾ ಅಂದ್ರೆ ಇವರಲ್ಲಿ ಯೋಗ್ಯತೆ ಇದ್ದದ್ದಕ್ಕೆ ಆ ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಚಪ್ಪಾಳೆ ಎರಡಕ್ಕೆ, ಮಾಡಿಸಿದ್ದಕ್ಕೆ ದೇವರಿಗೆ ಚಪ್ಪಾಳೆ, ಮಾಡಿಸುವ ಯೋಗ್ಯತೆ ಇವರಲ್ಲಿ ಅಂದರೆ ಇವರಲ್ಲೇ ನಿಂತು ಮಾಡಿಸಲಿಕ್ಕೆ ಕಾರಣವಾದ ಇವರ ಯೋಗ್ಯತೆ ಇದ್ದದ್ದಕ್ಕೆ ಇವರಿಗೆ ಚಪ್ಪಾಳೆ. ಈ ಥರ ತಟ್ಟಿದರೆ ನಮಗೆ ಮೋಕ್ಷ. ಹೌದ್ ತಾನೆ? ಹಾ, ಈ ರೀತಿಯಲ್ಲಿ ಅವರಿಗೂ ಅವರ ಸಹಕಾರ ಕೊಡತಕ್ಕಂಥ ನೀವೇನು FAN ಅಂತೀರಾ, ಫ್ಯಾನ್ ಅಂತೀರಾ, ಅಭಿಮಾನಿಗಳ ಸಂಘ ಅಂತೀರಾ, ಯಾವ ಪಂಡಿತರಿಗೂ ಅಭಿಮಾನಿಗಳ ಸಂಘ ಇಲ್ಲ ನೋಡ್ರಿ. ಇವರಿಗೆ ಅಭಿಮಾನಿಗಳ ಸಂಘ ಕೂತಿದೆ, ಎಲ್ಲಿ ನೋಡಿದರೂ ಬರ್ತಾ ಇರ್ತಾರೆ. ಅಂಥ ರೀತಿ ಅವರ ಸಂಘಕ್ಕೂ ಅವರು ಮಾತಿಗೆ ಹೋಗೊಟ್ಟು ಬಂದ ಎಲ್ಲ ಶ್ರೋತೃವರ್ಗಕ್ಕೂ ಎಲ್ಲರನ್ನ ಆಶೀರ್ವಾದ ಮಾಡಲಿಕ್ಕೆ ಬಂದಂತಹ ನಮ್ಮ ಆಚಾರ್ಯರಿಗೂ ಮತ್ತು ವಿಶೇಷವಾಗಿ ಇವತ್ತಿನ ದಿವಸ ಕೊನೇ ಕಾಲದಲ್ಲಿ ಬಂದು ನಮಗೆ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಆಚಾರ್ಯರಿಗೂ ಎಲ್ಲರಿಗೂ ನಾನು ನಮಸ್ಕಾರ ಸಲ್ಲಿಸ್ತಾ ನಿಮಗೆಲ್ಲ ಜ್ಞಾನ ಭಕ್ತಿ ವೈರಾಗ್ಯ ಸಾತ್ವಿಕ ಸಂಪತ್ತು ಕೇಳಿದ್ದನ್ನು ಅನುಷ್ಠಾನ ಮಾಡುವ ಭಾಗ್ಯ ಯಾರು ಕೊಡಬೇಕು ಅಂದರೆ ಇಷ್ಟು ಕಾಲ ಇಲ್ಲಿ ಕೂತು ಯಾವ ತೊಂದರೆ ಇಲ್ಲದೆ ಚೆನ್ನಾಗಿ ಕೇಳುತ್ತಾ ಗುರುಗಳ ಸನ್ನಿಧಾನದಲ್ಲಿ ಕೇಳಲಿಕ್ಕೆ ಒಬ್ಬ ವ್ಯಕ್ತಿ ಕಾರಣ ಅಲ್ವೋ? ಯಾರದು? ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಅವರ ಚರಣಾರವಿಂದಕ್ಕೆ ಸನ್ನಿಧಾನ ನಮಸ್ಕಾರ ಮಾಡುತ್ತಾ ಅವರನುಗ್ರಹದಿಂದ ನಮ್ಮೆಲ್ಲರಿಗೂ ಬೇಡಿದ್ದೆಲ್ಲ ಬರಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ.